ಸ್ವಾಂತಸ್ಥಾನಂತಸಯ್ಯಾಯ ಪೂರ್ಣಜ್ಞಾನರಸಾಮಸೇ ಉತ್ತುಂಗವಾಪ್ತರಂಗಾಯ ಮಧ್ವದುಗ್ಧಾಭಯೇ ನಮಃ. ಗುರುಮಖಿಲಗುಣಜ್ಞಂ ಸತ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಪಿಷ್ಟಂ ನಿತ್ಯನಿರ್ಧೂತಕಷ್ಟಂ ಭಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಯತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನವೇ. ನೀಲಾಕರಾಕ್ಷಿತಾನಂತ ಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾ ಗುರುನ್ಮಃ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾರಿಣಃ ಇಷ್ಟತಾಂ ಕಷ್ಟಹಸ್ತ್ರೋನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾಜಿರಾಜಪದ್ವಂದ್ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥ ಪ್ರಕಾಶತಃ ಸರ್ವೇ ಕಾಮಾ ಭವಂತೇ ವಾ ಶಪಥೋ ಬಿಂಬಸಂಯುಧೌ ಚಿಂತಾಮಣಿಂ ಸುಭಕ್ತಾನಾಂ ತಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ಶುಭ ಪ್ರೇಮತೀರ್ಥಂ ವಂದೇ ಕಿರೀಟದಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಜನ್ಮಾಂಜಸ್ಯ ತನ್ಮಯಿತರದಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಅಧಿಕವಯೇ ಮುಖ್ಯಂತಿ ಯಂ ಪೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯದ್ದತ್ತು ಸರ್ಗೋ ಮೃಟ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತ್ರಿಕೂಟ ಪರ್ವತ, ತ್ರಿಕೂಟ ಪರ್ವತದಲ್ಲಿ ಗಜೇಂದ್ರ ತನ್ನ ಹಿಂಡಿನ ಜೊತೆಗೆ ತಿರುಗಾಡುತ್ತಾ ಇದ್ದಾನೆ. ತಲೆಯಲ್ಲಿ ಮಗ, ನಾನು ನನ್ನ ರಕ್ಷಿಸಿಕೊಳ್ಳಬಲ್ಲೆ, ನನ್ನವರು ನನಗಿದ್ದಾರೆ, ಈ ಎರಡು ಸೇರಿ ದೊಡ್ಡ ಮಗ. ಆ ಮಗದಿಂದ ತಿರುಗಾಡುತ್ತಾ ಇದ್ದಾನೆ. ಸರೋವರಕ್ಕೆ ಬಂದ, ಕದರಿ ಹಾಕಿದ, ಅದರಿಂದ ಕೋಪಗೊಂಡಂತ ಮೊಸಳೆ ಅದರ ಪಾದವನ್ನು ಹಿಡಿಯಿತು. ಎದುರ್ಚ್ಛಯ ಋಷಾಗ್ರಹೀತ್ ಅಂತ ಹೇಳ್ತಾರೆ. ಎದುರ್ಚ್ಛಯ ಆಗ್ರಹೀತ್ ಅಂದುಕೊಳ್ಳದೆ ಹಿಡಿತಂತೆ ಇದರ ಕಾಲನ್ನ. ಹೇಗೆ ಹಿಡಿಯಿತು? ಸುಟ್ಟಿನಿಂದ ಹಿಡಿಯಿತು ಅಲ್ಲ. ಅಷ್ಟು ಆನೆ ಹಿಡಿಯುವಾಗ ಈ ಆನೆಯ ಕಾಲೇ ಹಿಡಿದಂತೆ ಯಾಕೆ? ಎದುರುಚ್ಛಯ, ಭಗವದ್ ಇಚ್ಛಯ, ದೇವನ ಇಚ್ಛೆಯಿಂದ ಆಯಿತು. ಒಂದೊಂದು ಬಿಟ್ಟು ಹೋಗ್ತಾ ಇದೆ. ಎಲ್ಲ ಆನೆಗಳು ಪ್ರಯತ್ನ ಮಾಡಿ ಮಾಡಿ ತಮ್ಮಿಂದ ಆಗಲ್ಲ ಸೆಳೆಯೋದು. ತಾವು ನೀರಲ್ಲಿದ್ದರೆ ಇನ್ಯಾವುದಾದರೂ ಹಿಡಿದು ಬಿಟ್ರೆ ಕಷ್ಟ ಅಂತ ಹೆದರಿ ಓಡಿ ಹೋಗ್ತಾ ಇವೆ, ಬಿಟ್ಟು ಹೋಗ್ತಾ ಇವೆ. ತನ್ನವರು ಆಪತ್ಕಾಲದಲ್ಲಿ ರಕ್ಷಣೆ ಮಾಡುತ್ತಾರೆ ಎಂಬ ಭಾವನೆ ಏನಿತ್ತು ಅದು ಹೋಗಿಬಿಡ್ತಾ ಇದೆ. ಇನ್ನ ತಾನೇ ಸಮರ್ಥ ಎಂಬುದು ಅದು ಹೋಗಿಬಿಡ್ತಾ ಇದೆ. ಅನೇಕ ವರ್ಷಗಳ ಕಾಲ ಯುದ್ಧ ಮಾಡುತ್ತಾ ಇದ್ದಾನೆ. ತನ್ನ ಮೇಲೆ ತನಗೆ ಶಕ್ತಿ ಅಂದ್ರೆ ನಂಬಿಕೆ ಕಡಿಮೆ ಆಗ್ತಾ ಇದೆ. ಅಂಥ ಕಾಲಕ್ಕೆ ನೆನಪಾಗಿದ್ದು ಭಗವಂತ ನೆನಪಾಗ್ತಾ ಇದೆ. ಯಾರಿಗೆ ಅಂದರೆ ಆನೆ ಎಲ್ಲಾ ಪ್ರಾಣಿಗಳಲ್ಲೂ ಕೂಡ ಸ್ತಬ್ಧ ಜನ್ಮ, ಯಾವ ನೆನಪೂ ಇಲ್ಲದೆ ಇರುವಂತಹ ಜನ್ಮ ಆನೆ. ಅಂಥ ಆನೆಗೂ ನೆನಪು ಬಂತು, ಸ್ವಾಮಿಯ ನೆನಪಾಗ್ತಾ ಇದೆ. ಒಂದೊಂದು ಒಂದೊಂದು ಗುಣಗಳಿಂದ ಕರೀತಾ ಇದ್ದಾನೆ. ಒಂದೊಂದನ್ನ ಕರೆದಾಗ ಒಬ್ಬೊಬ್ಬರು ನಾವು ಬರಲ್ಲ ಅಂತ ನೋಡಿದ್ರು, ಎಲ್ಲಾ ಗುಣಗಳು ಒಟ್ಟು ಸೇರಿದಾಗ ಇದು ನಮ್ಮನ್ನೆಲ್ಲ ಕರೆದದ್ದು ಅಂತ ಎಲ್ಲಾ ಹಿಂದಕ್ಕೆ ಸರಿದರು ದೇವತೆಗಳು. ಮುಂದೆ ಬಂದವ ಒಬ್ಬ ಮಾತ್ರ ಶ್ರೀಹರಿ. ತೆಲುಗಿನಲ್ಲಿ ಪೋತನಾಮಾತ್ಯ ತುಂಬಾ ಸುಂದರವಾಗಿ ವರ್ಣನೆ ಮಾಡುತ್ತಾರೆ ಭಾಗವತವನ್ನು. ಸಿರಿಗಿಂಜಪ್ಪಡು ಶಂಖಚಕ್ರ ಯುಗಳು ಚೆರುವಿ ಸಂಹಿಂಪಡು. ಕಶ್ಮೀರಿ ಮದುವೆಗೆ ಕೂತಿದ್ದಾಳೆ, ಆಕೆಗೂ ಹೇಳದೆ ಓಡಿ ಬಂದಂತೆ. ಶಂಖಚಕ್ರ ಧಾರಣೆ ಮಾಡಲಿಲ್ಲ, ಗರುಡನನ್ನ ನೋಡಲಿಲ್ಲ, ತಾನು ಓಡಿ ಬಂದ ಭಕುತನ ಆರ್ತನಾಗಕ್ಕೆ. ಅಲ್ಲಯ್ಯ, ಇಷ್ಟು ವರ್ಷ ಒದ್ದಾಡ್ತಾ ಇದ್ದ, ಅವಾಗ ಬರಬಾರ್ದೆ, ಈಗ್ಯಾಕೋ ಓಡಿ ಬಂದದ್ದು ಅಂದರೆ ಆರ್ತನಾಗ ಇತ್ತು. ಅದಕ್ಕಿಂತ ಮೊದಲು ನನಗೆ ನಾನೇ ಇದ್ದೇನೆ ಎಂಬ ಅಹಂಕಾರ ಇತ್ತು, ಅದಕ್ಕೆ ತಿರುಗಿ ನೋಡಲಿಲ್ಲ ದೇವ. ಯಾವಾಗಾದ್ರೆ ಅಹಂಕಾರ ಸತ್ತು ಹೋಯಿತು, ಓಡಿ ಬಂದ. ಮೊದಲು ಬಿಡಿಸಿದ್ದು ನಕ್ರನನ್ನ ಚಕ್ರದಿಂದ, ಯಾಕೆ ಅಂದ್ರೆ ತನ್ನ ಭಕ್ತರ ಪಾದ ಹಿಡಿದವರನ್ನ ಮೊದಲು ಉದ್ಧಾರ ಮಾಡುತ್ತೇನೆ ಅಂತ ಆ ಮೊಸಳೆಯನ್ನು ಮೊದಲು ಉದ್ಧಾರ ಮಾಡಿದ. ನಂತರ ಗಜೇಂದ್ರನಿಗೆ ವಿಶೇಷವಾದ ಅನುಗ್ರಹ ಮಾಡಿದ. ಕೇಳಿದರು, ಆನೆಗೆ ದೇವರ ನೆನಪು ಬರೋದು ಅಂದ್ರೆ ಅದು ಹೇಗೆ ಅಂದರೆ ಹೇಳುತ್ತಾರೆ, ಅಗಸ್ತ್ಯ ಮುನಿಗಳು ಬರ್ತಾ ಇದ್ದಾರೆ, ಇಂದ್ರದ್ಯುಮ್ನ ಮಹಾರಾಜ ದೇವರ ಪೂಜೆಗೆ ಕೂತಿದ್ದಾನೆ, ಅರ್ಚನೆಯಲ್ಲಿ ತೊಡಗಿದವ ದೇವರ ಪೂಜಾ ಬಿಡಬೇಕೋ ದೊಡ್ಡವರು ಬಂದ್ರೆ ಹೇಳಬೇಕೋ ಸಂಶಯ, ದೇವರ ಪೂಜಾ ಬಿಟ್ಟರೆ ತೊಂದರೆ ಆಗುತ್ತೇನೋ. ಅದಕ್ಕೆ ನೋಡಿದರು ಸ್ತಬ್ಧವಾಗಿದ್ದು ಬಿಟ್ಟ, ಹಾಗೂ ಅನ್ನಲಿಲ್ಲ ಹೀಗೂ ಅನ್ನಲಿಲ್ಲ, ನೋಡಿದರು ದೊಡ್ಡವರು ಬಂದಾಗ ಹೇಳಬೇಕು, ಅದು ಬಿಟ್ಟು ಸ್ತಬ್ಧನಾಗಿದ್ದೀಯಾ, ಅದಕ್ಕೆ ಸ್ತಬ್ಧನಾಗಿರುವ ಜನ್ಮ ಬರಲಿ ಅಂತ ಕೊಟ್ರು. ನೋಡಿ ಶಾಪ ಎಂಥದ್ದು, ಯಾವುದೂ ನೆನಪಿಲ್ಲದ ನೆನಪು ಬಾರದ ಜನ್ಮ ನಿನ್ನದಾಗಲಿ ಅಂತ ಹೇಳಿದರೆ ಬಂದು ಮತ್ತೆ ನೆನಪಿರಬಾರದಲ್ಲ, ಹೇಗೆ ನಾರಾಯಣನ ನೆನಪು ಹೇಗೆ ಬಂತು? ಆ ಸ್ವಾಮಿಯ ಕರುಣೆಯಿಂದ ಅರ್ಚನಾ ಬಲ ಅಂತ ಹೇಳುತ್ತಾರೆ. ಅದಕ್ಕೆ ನ ದೇವ ತೋಷಣಂ ಗೃಹ, ದೇವರ ಪೂಜಾ ಮಾಡಿದ್ದು ಎಲ್ಲ ಒಂದೊಂದು ತೊಟ್ಟು ಸೇರಿಕೊಂಡು ಹಾಗೇ ಇರುತ್ತೆ. ಯಾವ ಆನೆಯ ಜನ್ಮದಲ್ಲಿ ಏನೂ ನೆನಪು ಬರಬಾರದು, ಅಂಥದ್ದು ಭಗವಂತನ ಸ್ಮೃತಿಯೇ ಬಂತು, ಅದು ಹರಿಯ ಕರುಣೆಯಿಂದ ಎಲ್ಲಾ ಕಡೆ ತೋರಿಕೊಡುವುದೊಂದೇ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ಸ್ವಾಮಿ ಅನುಗ್ರಹ ಮಾಡೇ ಮಾಡುತ್ತಾನೆ. ಆ ರೀತಿಯಲ್ಲಿ ಗಜೇಂದ್ರ ಮೋಕ್ಷ ಘಟ್ಟವನ್ನು ತಿಳಿಸಿಕೊಡುತ್ತಾ, ಆ ಗಜೇಂದ್ರ ಯಾರು ಅಲ್ಲ ನೀವೇ ಅಂದ್ರು. ಈ ಶರೀರವೆಂಬ ತ್ರಿಕೂಟ ಪರ್ವತ ನೂರರ ಕೂಟ, ಸತ್ವ ರಜಸ್ತಮೋ ಗುಣಗಳ ಕೂಟ, ಸ್ವಪ್ನ ಸುಷುಪ್ತಿ ಜಾಗೃತಿ ಈ ನೂರರ ಕೂಟ, ಇನ್ನ ವಿಶೇಷವಾಗಿರತಕ್ಕಂಥ ಅನೇಕ ಧಾತುಗಳ ಕೂಟ ಈ ಪರ್ವತ, ಈ ಪರ್ವತದಲ್ಲಿರುವ ಹೃದಯ ಸರೋವರ ಅಲ್ಲಿರತಕ್ಕಂಥ ಜೀವನೇ ಆನೆ, ಆ ಜೀವನಿಗೆ ನನ್ನವರಿದ್ದಾರೆ ನಾನಿದ್ದೇನೆ ನನಗೆ ಅಂತ ಸೆಲ್ಫ್ ಕಾನ್ಫಿಡೆನ್ಸ್, ಅದನ್ನೇ ತಾನೇ ನಮ್ಮ ಕರೆಯೋದು. ನನ್ನ ಮೇಲೆ ನನಗೆ ನಂಬಿಕೆ, ನಾನೇನಾದರೂ ಮಾಡಬಲ್ಲೆ, ಅದು ಅವನಿಗಿತ್ತು ಗಜೇಂದ್ರನಿಗೆ. ಅಲ್ಲ ಅದು ಇರಬಾರದ ಅಂದ್ರೆ ನೀವೇ ನೋಡಿ, ಕಾನ್ಫಿಡೆನ್ಸ್ ಯಾರ ಮೇಲಿರಬೇಕು? ಸ್ವಾಮಿಯ ಮೇಲಿರಬೇಕು. ಅವನು ನಮ್ಮಿಂದ ನಡೆಸುವಾಗ ಅವನ ಮೇಲೆ ನಂಬಿಕೆ ಬೇಕೋ ನಮ್ಮ ಮೇಲೆ ಬೇಕೋ? ಅದಕ್ಕೆ ಹೇಳಿದರು ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡುತ್ತಾನೆ ಜೀವನಿಗೆ, ಯಾವಾಗ ಈ ಜೀವನನ್ನ ಹೃದಯ ಸರೋವರದಲ್ಲಿರುವ ಜೀವನನ್ನ ಅಹಂಕಾರ ಮಮಕಾರಗಳೆಂಬ ದವಡೆಗಳಿರತಕ್ಕಂಥ ಕರ್ಮ ಎಂಬ ಮೊಸಳೆ ಹಿಡಿದು ಬಿಟ್ಟದೆ. ಅದರನ್ನ ಭಗವಂತ ಸುದರ್ಶನ ಚಕ್ರ ಶಾಸ್ತ್ರ ಚಕ್ರದಿಂದ ಅಹಂಕಾರ ಮಮಕಾರಗಳನ್ನ ಕತ್ತರಿಸಿ ಜೀವನನ್ನ ಬಿಡುಗಡೆ ಮಾಡುತ್ತಾನೆ. ಯಾವಾಗ ಭಗವಂತನ ಶರಣಾಗತನಾದಾಗ, ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಬರೀ ಕೂಗಿದರೆ ಸಾಲದು. ಗಜೇಂದ್ರ ಏನು ಮಾಡಿದ? ಕಮಲದ ಪುಷ್ಪ ತೆಗೆದುಕೊಟ್ಟ. ಅದು ಭಾಗವತ ಎಲ್ಲ ಸಿಂಬಾಲಿಕ್ ಏನು ಲಿಟ್ರೇಚರ್ ಅಂತ ಹೇಳ್ತಾರೆ. ಅದು ಮೇಲ್ನೋಟಕ್ಕೊಂದು ಒಳನೋಟಕ್ಕೊಂದು ಅರ್ಥ ಕೊಡುತ್ತೆ. ಕಮಲ ಕೊಟ್ಟ ಅಂದರೆ ಇಡೀ ಕಮಲಗಳಲ್ಲಿ, ಸಪ್ತ ಕಮಲಗಳಲ್ಲಿ ಭಗವಂತನ ಚಿಂತನೆ, ಸರ್ವ ಸ್ಥಳಗಳಲ್ಲಿ ಭಗವಂತನಿಗೆ ಸರ್ವ ಸಮರ್ಪಣೆ ಮಾಡಿಕೊಂಡರೆ ಆಗ ಬರ್ತಾನೆ ದೇವ ಅಂತ ತೋರಿಕೊಟ್ಟು, ಯಾರಾದರೆ ಗಜೇಂದ್ರನನ್ನ ಶ್ರೀಹರಿಯನ್ನ ಆ ಸರೋವರವನ್ನ ಪರ್ವತವನ್ನ ನೆನೆದು ಈ ಕಥೆಯನ್ನ ಕೇಳುತ್ತಾರೋ ಅವರಿಗೆ ದುಷ್ಟ ಸ್ವಪ್ನಗಳ ಬಾಧೆ ಇಲ್ಲ. ಮತ್ತು ಇಲ್ಲಿ ಬರುತ್ತೆ ದುಷ್ಟ ಸ್ವಪ್ನಗಳ ಬಾಧೆ ಅಂದರೆ ಏನು ಅಂತ. ದುಷ್ಟ ಸ್ವಪ್ನವೇ ತೊಂದರೆ ಕೊಡುತ್ತೋ, ಅದಕ್ಕೆ ನನಗೆ ಸ್ವಪ್ನದ ಮೇಲೆ ಸಿಟ್ಟು, ಈ ಸ್ವಪ್ನ ಇತ್ತು ಇದಕ್ಕೆ ಹೀಗಾಯಿತು ಅಂತ. ಸ್ವಪ್ನ ನನಗೇನು ಮಾಡಲ್ಲ, ಸ್ವಪ್ನ ನಮಗಿರುವಂತಹ ಪ್ರಾರಬ್ಧ ಕರ್ಮವನ್ನ ಸೂಚನೆ ಕೊಡುತ್ತೆ ಅಷ್ಟೇ ಹೊರತು ಇನ್ನೊಂದಲ್ಲ. ಅದಕ್ಕೆ ತುಂಬಾ ಜನ ಈ ಕಾಗೆ ತಲೆ ಮೇಲೆ ಮುಟ್ಟಿದರೆ, ಹಂದಿ ಒಳಗೆ ಬಂದ್ರೆ ಮನೆಯಲ್ಲಿ ಶಾಂತಿ ಮಾಡಿ ಅಂತ ನಮ್ಮವರು ಹೇಳ್ತಾರೆ, ಪುಸ್ತಕದಲ್ಲಿ ಬರೆದಿದ್ದಾರೆ, ಪೌರೋಹಿತ ಪುಸ್ತಕಗಳಲ್ಲಿ ಎಲ್ಲಾದರೂ ಬರೆದಿದ್ದಾರೆ. ಅದಕ್ಕೆ ಟಿವಿಯಲ್ಲಿ ದೊಡ್ಡ ಗಲಾಟೆ, ಎಲ್ಲ ಇಂಟರ್ವ್ಯೂ ಇಟ್ಟು ಅಲ್ಲ ಆ ತಾಯಿ ಅದ ಮೇಲೆ ಈ ಹಂದಿಗಳೆಲ್ಲ ಮನುಷ್ಯರಿಗಿಂತ ಉತ್ತಮ, ಯಾರಿಗೂ ದ್ರೋಹ ಮಾಡಲ್ಲ, ಅಂತವು ಮುಟ್ಟಿದ್ರೆ ಶಾಂತಿಯಾಗಿ ಮಾಡ್ಕೋಬೇಕು, ನಾವು ಮುಟ್ಟಿದ್ರೆ ಶಾಂತಿ ಮಾಡ್ಕೋಬೇಕು ಅಂತ ನಾನಾ ಪ್ರಶ್ನೆಗಳು ಗಲಾಟೆ. ವಿಷಯವೇ ಗೊತ್ತಿಲ್ಲ, ಸುಮ್ಮನೆ ಚರ್ಚೆ. ಶಬ್ದ ಏನು ಪ್ರಯೋಗ, ಕಾಟ ಸ್ಪರ್ಶ ಮಾಡಿದ್ದಕ್ಕೆ ಶಾಂತಿ ಮಾಡಿಕೊಳ್ಳಿ ಅಂತ ಯಾರು ಹೇಳಿಲ್ಲ. ಕಾಟ ಸ್ಪರ್ಶ ಸಂಸೂಚಿತ ಅರಿಷ್ಟ ಅಂದ್ರು. ಕಾಗೆ ನಮ್ಮನ್ನು ಸುಮ್ಮನೆ ಮುಟ್ಟಲ್ಲ, ಏನೋ ಇದ್ರೆ ನಮಗೆ ಆಗುವುದಿದ್ರೆ ಮುಟ್ಟಿ ಹೋಗುತ್ತೆ, ದೇವ ಅದರೊಳಗಿದ್ದು ಮುಟ್ಟುವಂತೆ ಮಾಡಿ ಹೋಗ್ತಾನೆ. ಅದರಿಂದ ಗೊತ್ತಾಗುತ್ತೆ ದೊಡ್ಡವರಿಗೆ ಇದು ಸುಮ್ಮನೆ ಮುಟ್ಟಲ್ಲ, ಇವನಿಗೇನೋ ಹಿಂದೆ ಇದೆ, ಅದ ಕಾರಣ ಮುಟ್ಟಿತು. ಹಂದಿ ಕೂಡ ಅಷ್ಟೇ, ಮನೆಯಲ್ಲಿ ಸುಮ್ಮನೆ ಬರಲ್ಲದು, ಮನೆಯ ಮನುಷ್ಯರ ಮನೆಗಳಲ್ಲಿ ಅದು ಬಂತು ಅಂದರೆ ಏನೋ ಇತ್ತು ಅದಕ್ಕೆ ಸೂಚನೆ ಕೊಡತಾಗಿದೆ. ಆ ಪ್ರವೇಶದಿಂದ ಶಾಂತಿ ಅಲ್ಲ, ಆ ಜಂತು ಬಂದದ್ದಕ್ಕೆ ಶಾಂತಿ ಅಲ್ಲ, ಅದರಿಂದ ತೋರಿದ ನಮ್ಮ ಧರ್ಮ ಇದೆಯಲ್ಲ ಅದಕ್ಕಾಗಿ ಶಾಂತಿ. ಇದು ಗೊತ್ತಿಲ್ಲದೆ ಏನೇನೋ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಪರಕರ್ಮದಲ್ಲೂ ಅಷ್ಟೇ ಅಲ್ವಾ, ಅಪರದಲ್ಲೂ ಕೂಡ ಕಾಕಪಿಂಡ ಅಂತ ಮಾಡುತ್ತಾರೆ. ಕಾಕಪಿಂಡ ಅಂತ ಮಾಡಿದಾಗ ಪುರೋಹಿತರು ಹೇಳುವುದು ಸಾಮಾನ್ಯವಾಗಿ ಎಲ್ಲರೂ ಅಲ್ಲ ಕೆಲವರು ಹೇಳ್ತಾರೆ, ನಿಮ್ಮಪ್ಪನೇ ಬಂದು ಕಾಗೆಯ ರೂಪದಲ್ಲಿ ತಿಂದು ಹೋಗುವುದು ಅಂತ. ಹೌದಾ, ನಿಮ್ಮಪ್ಪನೇ ಬರ್ತಾ ನೋಡಪ್ಪ ಕಾಗೆ ರೂಪದಲ್ಲಿ, ಎಷ್ಟು ಹೊಂದಿಗೂ ಕಾಗೆ ಬರಲ್ಲ, ದೂರ ಸರಿತಾರೆ ಕಾಗೆ ಬರಲ್ಲ. ಹಾಗೆ ಹೇಳ್ತಾರೆ ಪುರೋಹಿತರು, ನಿಮ್ಮಪ್ಪನಿಗೆ ಏನಾದ್ರೂ ತಲೆಯಲ್ಲಿ ಇರಬಹುದು ಆಲೋಚನೆ, ಅದನ್ನು ಬೇಡಿಕೊ ಬರ್ತಾರೆ. ಇವರು ಕೇಳಿಕೊಂಡ್ರು ಕಾಗೆ ಬಂದು ತಿಂದು ಹೋಯಿತು, ಅಪ್ಪ ನಮ್ಮಪ್ಪ ತಿಂದು ಹೋದ ಅಂತ. ಅದಕ್ಕೆ ವೇಮನ ಅಂತ ತೆಲುಗಿನಲ್ಲಿ ಆಗ ಒಂದು ಪದ್ಯ ಬರೀತಾರೆ, ಪಿಂಡ ಮುಂಜೇಸಿ ಕಾಕುಲಕ್ಕು ಗದ್ದಲಕ್ಕು ಪೆಟ್ಟು ಗಾಡ್ಗಲಾರ, ಪಿಂಡ ಮುಂದೆನೂ ಹಾಕಿ ಪಿತರು ಪೆಟ್ಲಾಯರ ಅಂತಾರೆ. ಅರ್ಥ ಆಯ್ತು ಹೇಳ್ತೇನೆ. ಪಿಂಡ ಮಾಡಿ ಕಾಲಿಗೆ ಹತ್ತಿರ ಇರತಕ್ಕಂತಹ ಕಟ್ಟೆಗಳ ಪಿಂಡ ತಿನ್ನುವ ಕಾಲಿ ನಿಮ್ಮಪ್ಪ ಯಾವಾಗಲಾದ. ಯಾಕೆ ಪ್ರಶ್ನೆಯಲ್ಲಿ ರೀಸನಿಂಗ್ ಇದೆ. ಸತ್ತದ್ದು ಅಪ್ಪ ಹತ್ತು ದಿನಗಳ ಕೆಳಗೆ, ಆ ಕಾಗೆ ಹುಟ್ಟಿದ್ದು ತುಂಬಾ ವರ್ಷಗಳಾಯಿತು, ಆ ಕಾಗೆ ಹುಟ್ಟಿ ಆ ಕಾಗೆ ನಿಮ್ಮಪ್ಪ ಹೇಗಾದ ಅಂತ ಪ್ರಶ್ನೆ ಬಂತು. ಅದಕ್ಕೆ ಉತ್ತರ ಇಲ್ಲ. ಅದಕ್ಕೆ ಹೇಳ್ತಾರೆ ಕಾಗೆ ಬಂದು ತಿನ್ನುವುದಲ್ಲ, ಅಪ್ಪ ಕಾಗೆ ಆಗುವುದಲ್ಲ, ಅಲ್ಲಿ ಕಾಗೆ ರೂಪದಲ್ಲಿ ಅಂದ್ರೆ ಕಾಗೆ ಒಳಗೆ ಪ್ರವೇಶ ಮಾಡಿ ಕಾಗೆಯ ರೂಪದಲ್ಲಿ ಯಮಧರ್ಮರಾಜರ ಭಟರಿರ್ತಾರೆ, ನಾಯಿಗಳ ರೂಪದಲ್ಲಿ ಅವರು ನಿಂತಿರ್ತಾರೆ. ಅದಕ್ಕೆ ಹೆಣ ಹೊತ್ತುಕೊಂಡು ಹೋಗುವಾಗ ಮತ್ತೆ ಹಾದಿಯಲ್ಲಿ ಹೆಣವನ್ನಿಟ್ಟು ಇಳಿಸಿ ಹೆಣದ ಪಕ್ಕದಲ್ಲಿ ಎರಡು ನಮ್ಮವರು ಇಂಟು ಮಾರ್ಕ್ ಹಾಕ್ತಾರೆ, ಹಾಕಿ ತರ್ಪಣ ಕೊಡಿಸ್ತಾರೆ. ಯಾರು ಅಂದ್ರೆ ಕ್ಷಮಾಯ ಶಬಲಾಯ ಅಂದಿರ್ತಾರೆ. ನಾವು ನಿತ್ಯವೂ ಪರಿಹಾರ ಮಾಡುವ ಕಾಲಕ್ಕೆ ಕ್ಷಮಾಯ ಸ್ವಾಹ ಶಬಲಾಯ ಸ್ವಾಹ ಅಂತ ಕೊಡತೇವಲ್ಲ, ಯಮಧರ್ಮರಾಜರ ಭಟರವರು ಅವರು ಬರ್ತಾ ಇರ್ತಾರೆ. ಅವರೇ ಕಾಗೆಯ ರೂಪದಲ್ಲಿ ಬಂದು ಅಂದ್ರೆ ಅದರೊಳಗೆ ಸೇರಿಕೊಂಡು ತಿಂದು ಹೋಗ್ತಾರೆ, ನಮ್ಗೆ ಗೊತ್ತಾಗಲ್ಲ. ಆದರೆ ಅಪ್ಪನ ಪ್ರಶಸ್ತಿ ಯಾಕೆ ಅಂದರೆ ನಾವು ದೂರ ಸರಿದ್ರೂ ಕಾಗೆ ಬರಲ್ಲ, ಯಾಕೆ ಅಂದರೆ ಅಪ್ಪ ಅಲ್ಲಿ ನಿಂತಿರ್ತಾನೆ ಜೀವ. ಅದಕ್ಕೆ ನಮಗೆ ಕಾಣದಿದ್ರೂ ಕಾಗೆ ಕಾಣುತ್ತೆ, ಅದಕ್ಕೆ ಹತ್ತಿರ ಬರಲ್ಲ. ನಾವು ಪ್ರಾರ್ಥನೆ ಮಾಡಿದಾಗ ಅಪ್ಪ ಪಕ್ಕಕ್ಕೆ ಬರೆದ್ರೆ ಕಾಗೆ ಬಂದು ಮುಟ್ಟತ್ತೆ. ಇಷ್ಟು ನಡೆಯೋದು. ಈ ಒಳಗಿನ ಗೊತ್ತಿಲ್ಲದೆ ನಿಮ್ಮಪ್ಪನೇ ಬಂದು ಕಾಗೆ ಆಗಿ ತಿಂತಾನೆ ಅಂತ ಹೇಳೋದು, ಇವರು ನಂಬೋದು. ಆ ಕಾಗೆಕ್ಕಿಂತ ವಿಚಿತ್ರವಾಗಿ ಇವರೇ ಓದರ್ತಾ ಇರ್ತಾರೆ, ಕಾ ಕಾ ಅಂತ ಓದರ್ತಾ ಇರ್ತಾರೆ. ಇನ್ನು ನೋಡ್ಲಿಕ್ಕೆ ಅಯ್ಯೋ ಅನಿಸ್ಬಿಡುತ್ತೆ. ಇದೇನು ಪರಿಸ್ಥಿತಿ? ಜ್ಞಾನವಿಲ್ಲದ ಕರ್ಮ ಏನೇನು ಮಾಡಲು ಮಾಡದೆ ಗಜಭುಕ್ತ ಕಪಿಚ್ಛವತ್ತು ಅಂತ ತಿಳಿಸಿಕೊಡುತ್ತಾರೆ. ಸರಿ, ಆ ರೀತಿಯಲ್ಲಿ ಭಗವಂತ ವಿಶೇಷವಾಗಿರತಕ್ಕಂತಹ ಗಜೇಂದ್ರ ಮೋಕ್ಷವನ್ನು ಅನುಗ್ರಹ ಮಾಡಿದ, ಅದರ ಸ್ಮರಣೆ ಮಾಡಿದರೆ ನಮಗೆ ಎಲ್ಲಾ ದೋಷಗಳು ಪರಿಹಾರ ಆಗುತ್ತೆ ಎಂದು ತಿಳಿಸಿಕೊಟ್ರು. ನಂತರ ಬರತಕ್ಕಂಥದ್ದು ದೇವದಾನವರ ಮಥನ. ದೇವದಾನವರು ನಮ್ಮ ಶರೀರದಲ್ಲೇ ಸೇರಿಕೊಂಡಿದ್ದಾರೆ. ಹೌದಲ್ವ? ಅವರ ಮತನ ಯಾವಾಗ್ಲೂ ನಡೆಯುತ್ತಾ ಇದೆ. ಇವತ್ತು ಪುರಾಣಕ್ಕೆ ಹೋಗೋಣವೋ ಬೇಡವೋ, ಸೀರಿಯಲ್ ನೋಡೋಣವೋ ಅಂತೇಳಿ. ಸೀರಿಯಲ್ ಗೆದ್ದಿತ, ಪುರಾಣಕ್ಕ ಆಬ್ಸೆಂಟ್. ಪುರಾಣ ಗೆದ್ದಿತ, ರೈಟ್. ದೇವತೆಗಳು ಗೆದ್ರೆ ಪುರಾಣಕ್ಕೆ, ದೈತ್ಯರು ಗೆದ್ರೆ ಅಲ್ಲೇ. ನಮ್ಮ ಕೈಯಲ್ಲಿ ಏನಿಲ್ಲ ಆದ ಕಾರಣ ಸರಿ ಅದಕ್ಕೆ ಹೇಳ್ತಾ ಇದ್ದಾರೆ. ದೇವತೆಗಳು ಸೋತರು, ದೈತ್ಯರು ಗೆದ್ದರು. ಯಾಕಪ್ಪ? ದೇವತೆಗಳು ಸಹಜ ಬಲವಂತರು, ದೈತ್ಯರು ಸಹಜ ಬಲಹೀನರು. ಅವರೇ ಗೆದ್ದರು. ಯಾಕೆ ಅಂದರೆ ದೇವತೆಗಳಿಗೆ ಬಲ ಕಡಿಮೆ ಆಯಿತು. ಯಾರ ಬಲ ಕಡಿಮೆ ಆಯಿತು? ಗುರು ಬಲ ಕಡಿಮೆ ಆಯಿತು. ದುರ್ವಾಸರು ಬರ್ತಾ ಇದ್ದಾರೆ. ಇಂದ್ರ ದೇವರು ಐಶ್ವರ್ಯದಿಂದ ಚೂರ ಅಹಂಕಾರ ಬಂದಿದೆ. ಆನೆಯ ಮೇಲೆ, ಐರಾವತದ ಮೇಲೆ ಕೂತು ಬರ್ತಾ ಇದ್ದಾರೆ. ತಾವು ದೇವರ ನಿರ್ಮಾಲ್ಯ ಪುಷ್ಪವನ್ನು ದುರ್ವಾಸರು ಕೈಗೆ ಬಿಸಿಲಿ ಹಾಕ್ತಾ ಇದ್ದಾರೆ. ಬಿಸಾಕಿದಾಗ ಕೈಗೆ ಬಂದು ಬಿಟ್ಟು ತಲೆ ಮೇಲಿಡಬೇಕಾದ ನಿರ್ಮಾಲ್ಯ ಪುಷ್ಪ ಆನೆಯ ಮೇಲಿಟ್ಟರು. ಆನೆ ನಿಮಗೂ ಬೇಡದ್ದು ನನಗ್ಯಾಕೆ ಅಂತ ಕೆಳಗೆ ಹಾಕಿ ತೊಳೆಯಿತು. ತಮ್ಮ ಕಣ್ಣೆದುರಿಗೆ ದೇವರ ನಿರ್ಮಾಲ್ಯಕ್ಕಾದ ಗತಿಯನ್ನು ನೋಡಿ ಐಶ್ವರ್ಯದಿಂದಲ್ಲ ಎಷ್ಟು ಅಹಂಕಾರ ಬಂದಿದೆ, ಎಲ್ಲ ಹಾಳಾಗಲಿ ಎಂದರು. ದೈತ್ಯರು ದಾಳಿ ಮಾಡಿದರು, ಸರ್ವಸ್ವ ನಾಶ ಆಯಿತು. ಆವಾಗ ದೇವರನ್ನ ಕೇಳ್ತಾ ಇದ್ದಾರೆ, ಸ್ವಾಮಿ ಅನುಗ್ರಹ ಮಾಡು ಅಂದಾಗ ಭಗವಂತ ಹೇಳ್ತಾ ಇದ್ದಾನೆ, ಅಮೃತ ಪಾನ ಮಾಡಿದರೆ ನಿಮಗೆ ದೈತ್ಯರಿಂದ ಕಾಟ ಇಲ್ಲ. ಆವಾಗ ಹೇಳ್ತಾ ಇದ್ದಾರೆ, ಒಬ್ಬರಿಂದ ಆಗದು, ಸಮುದ್ರ ಮಥನ ಮಾಡಬೇಕು, ದೈತ್ಯರನ್ನ ಸೇರಿಸಿಕೊಳ್ಳಿ, ಅವರ ಜೊತೆ ಸಂಧಾನ ಮಾಡಿಕೊಳ್ಳಿ ಅಂದಾಗ ಬಲಿಯ ಜೊತೆಗೆ ಸಂಧಾನ ಮಾಡಿಕೊಂಡು ಕಡಿಯಲಿಕ್ಕೆ ಹೊರಡುತ್ತಾ ಇದ್ದಾರೆ. ಕಡಗೋಲು ಬೇಕಾನೆ, ಕಡಗೋಲು ಯಾವುದು? ಮಂದರ ಪರ್ವತ. ಪರ್ವತಾಭಿಮಾನಿಯನ್ನ ಪ್ರಾರ್ಥನೆ ಮಾಡಿದರು, ವಾಸುಕಿಯನ್ನ ಪ್ರಾರ್ಥನೆ ಮಾಡಿದರು, ಹಗ್ಗವಾಗುವ ಅಂದರು. ಪರ್ವತವನ್ನ ತರಲಿಕ್ಕೆ ಹೋಗ್ತಾ ಇದ್ದಾರೆ. ಹೋಗುವಾಗ ಎಲ್ಲರ ತಲೆಯಲ್ಲಿ ಒಂದೇ, ನಾನು ಒಬ್ಬನೇ ಸಾಕು ಇಷ್ಟೆಲ್ಲ ಜನ ಯಾಕೆ ಅಂತ ಎಲ್ಲರ ತಲೆಯಲ್ಲೂ ಇದೆ. ನೋಡಿದರು, ಒಂದು ಬೆರಳಿಂದ ನೋಡಿದ್ರು, ಕೈಯಿಂದ ನೋಡಿದ್ರು, ಎರಡು ಕೈಯಿಂದ ನೋಡಿದ್ರು, ಎಲ್ಲರೂ ಸೇರಿ ನೋಡಿದ್ರು, ಯಾ ಅಲುಗಾಡತಾ ಇಲ್ಲ. ಕೊನೆಗೆ ಎಲ್ಲರೂ ಕಷ್ಟಪಟ್ಟು ಭುಜದ ಮೇಲೆ ಇಟ್ಟಾಗ ಜಾರಿ ಬಿದ್ದು ಎಲ್ಲರ ಕೈಕಾಲು ಪುಡಿಯಾಯಿತು. ಆಗ ದೇವ ನೆನಪಾದ, ಸ್ವಾಮಿ ಬಾರಯ್ಯ. ನಮಗೆ ರೆಪ್ಲಿಕಾ ನಡೀತಾ ಇದೆ. ದೇವ ಈ ಒಂದು ಕಷ್ಟ ಪರಿಹಾರ ಮಾಡು, ನಾನು ಮೇಂಟೈನ್ ಮಾಡಿಕೊಡ್ತೇನೆ ಮಿಕ್ಕದೆಲ್ಲ. ದೇವ ಅದು ಮಾತ್ರ ನಡಿ ಹೋಗ್ತಾನೆ, ಮತ್ತಿನ್ನೊಂದು ಬರುತ್ತೆ. ಇದು ನೋಡಪ್ಪ, ಮತ್ತಿನ್ನೊಂದು ಮತ್ತಿನ್ನೊಂದು ಹಾಗೆ ನೋಡಿ ಸರಿಯಾದ ನಡೀತಾ ಇದೆ. ಕೇಳಿದ್ದಷ್ಟು ಆ ಪರ್ವತ ತೆಗೆದು ಆ ಸಮುದ್ರದಲ್ಲಿ ಇಟ್ಟರೆ ಸಾಕು, ನಾವು ಕಡಿದು ಬಿಡುತ್ತೇವೆ. ಹೌದಾ? ಸರಿಯಪ್ಪ, ಆಯಿತು. ಎಷ್ಟು ಹೇಳುತ್ತೇವೋ ಅಷ್ಟೇ ಮಾಡುತ್ತಾನೆ ದೇವ, ಹೆಚ್ಚು ಮಾಡೋದೇ ಇಲ್ಲ. ಪರ್ವತ ಹಸ್ತೇನ ಏಕೇನ ವೀರಯ, ಒಂದೇ ಕೈಯಿಂದ ಎತ್ತಿದ, ಗರುಡನ ಮೇಲಿಟ್ಟ, ಇಡು ಅಂತ ಹೇಳಿದ. ಇಟ್ಟ ಹೋದ ಗರುಡ. ಏನಾಗುತ್ತೆ? ಬುಡ ಒಳಕ್ಕೆ ವೇಗದಿಂದ ಹೋಗಿಬಿಡ್ತಾ ಇದೆ ನೀರಿನೊಳಗೆ. ಹಿಡಿಯೋಣಾಸ ಯಾರು? ಎದುರಿಸಲಿಕ್ಕೆ ಆಗಲಿಲ್ಲ. ಅದನ್ನು ಹಿಡಿದು ಕೂಡುವರು ಯಾರು? ಮತ್ತು ಕೇಳಿದ್ರು, ಸ್ವಾಮಿ ತಪ್ಪಾಯ್ತಯ್ಯ, ನೀನೇ ಬರಬೇಕು. ಬಂದ, ಪೂರ್ವನಾಗಿ ಹಿಡಿದು ನಿಂತ. ಸರಿ, ಕಡಗೋಲು ಗುಣಭದ್ರ ಆಯಿತು, ಮೇಲೆ ಹದಗಾಡುತ್ತಾ ಇದೆ. ಇದನ್ನಾರು ಹಿಡಿತಾರೆ ರಭಸವಾಗಿ ಕಡಿಯೋ ಕಾಲಕ್ಕೆ? ಆಗ ತಾನೇ ಅಧಿಕನಾಮಕನಾಗಿ ಹಿಡಿದ, ಮತ್ತು ಚೂರು ಹೊತ್ತು ಕಡಿಯಲಿಕ್ಕೆ ನೋಡಿದ್ರು ಸುಸ್ತಾಗಿ ಬಿದ್ರು. ಆಗ ವಾಸುಕಿಯಲ್ಲಿ, ಪರ್ವತದಲ್ಲಿ, ದೇವದಾನವರಲ್ಲಿ ತನ್ನ ರೂಪಗಳನ್ನಿಟ್ಟು ತಾನೇ ಕಡದ, ಕಡದದ್ದು ಅಂತ ಹೆಸರು ಕೊಟ್ಟ ಅವರಿಗೆ. ಸರಿ, ಒಂದೊಂದು ಒಂದೊಂದು ಬರಲಿಕ್ಕೆ ಶುರುವಾಯಿತು. ಎಲ್ಲ ಹಂಚಿಕೊಡ್ತಾ ಇದ್ದಾರೆ, ಯಾರಿಗೂ ಸೇರದ ವಸ್ತು. ಲಕ್ಷ್ಮೀದೇವಿ ಬಂದು, ನೀವು ಯಾರು ಇವರಿಗೆ ಸರಿಯಲ್ಲ, ದೇವನೇ ಸರ್ವೋತ್ತಮ ಅಂತ ಸ್ಥಾಪನೆ ಮಾಡಿದ್ದು. ಗಜೇಂದ್ರ ಮೋಕ್ಷ ಘಟ್ಟವು ಅದೇ ಮಾಡಿತು, ಹರಿಯೇ ಸರ್ವೋತ್ತಮ. ಆ ಗುಣಗಳನ್ನ ಹೇಳಿದಾಗ ಹೇಳಿದಾಗ ಎಲ್ಲರೂ ಸರಿದು 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 ದೇವರೊಬ್ಬರೇ ಬಂದು ಈಗಲೂ ಹಾಗೆ ಮಾಡಿದ್ಲು. ದೇವರ ಕೊರಳಲ್ಲಿ ಎಲ್ಲೆಂದು ಬಾಣದ ಅರವಿಂದ ನಾಲೆಯ ಹಾಕಿದ್ಲು. ಇಲ್ಲಿ ಭಾರತಕ್ಕೂ ಭಾಗವತಕ್ಕೂ ಚೂರು ವ್ಯತ್ಯಾಸ ಬರ್ತಾ ಇದೆ. ಭಾರತದಲ್ಲಿ ಫಣೀಂದ್ರನಿಗೆ ಹೇಳಿದ ಭಗವಂತ ಫಣೀಂದ್ರ ತಂದ ಬೆಟ್ಟವನ್ನ ಅಂತ, ಭಾಗವತ ಹೇಳುತ್ತೆ ಗರುಡ ದೇವರು ತಂದದ್ದು. ಅಲ್ಲ, ಬಹಳ ವ್ಯತ್ಯಾಸ ಆಯ್ತಲ್ಲ ವ್ಯಕ್ತಿಗಳಿಗೆ, ಫಣೀಂದ್ರ ಬೇರೆ ಕವೀಂದ್ರ ಬೇರೆ. ಅಂತ ಕಾಲಕ್ಕೆ ತಂದದ್ದು ಯಾರು ಅಂತ ಸಂಶಯ ಬಂದರೆ ಲಕ್ಷಾಲಂಕಾರದಲ್ಲಿ ವಾದರಾಜರು ಹೇಳ್ತಾರೆ, ತಂದದ್ದು ಗರುಡನೇ. ಅಲ್ಲ, ಅದು ಹೇಗೆ ಹೇಳ್ತೀರಾ? ಎರಡು ವ್ಯತ್ಯಾಸ ಪದಗಳಿವೆ ಅಲ್ಲ. ಫಣೀಂದ್ರ ಶಬ್ದಕ್ಕರ್ಥ ಗರುಡ ಅಂತ ಹೇಗೆ? ಫಣೀನ ಅಂದ್ರೆ ಎಲ್ಲಾ ಸರ್ಪಗಳ ಈನ್ ಅಂದ್ರೆ ಸಂಪತ್ತನ್ನು ದ್ರಾವಯತಿ. ಫಣೀನ ಈನ್ ದ್ರಾವಯತಿ, ಎಲ್ಲ ಸಂಪತ್ತನ್ನು ಓಡಿಸಿ ಬಿಡುತ್ತಾನಾದ್ದರಿಂದ ಗರುಡದೇವರಿಗೆ ಫಣೀಂದ್ರ ಅಂತ ಹೆಸರು ಅವರೇ ತಂದದ್ದು ಅಂತ ವಾಜರಾದರು ಸುಂದರವಾಗಿ ತಿಳಿಸಿಕೊಡ್ತಾರೆ. ಸರಿ, ಬೆಟ್ಟ ಬಂದಾಯಿತು, ದೇವರು ಹಿಡಿದಾಯಿತು, ಕಡದಾಯಿತು, ಲಕ್ಷ್ಮೀದೇವಿ ಬಂದೇ ಆಯಿತು, ದೇವರನ್ನ ಒರೆಸಿ ಆಯಿತು, ಬಂದದ್ದೇ ಧನ್ವಂತರಿ ಕಲಶವನ್ನು ಹಿಡ್ಕೊಂಡು ಬಂದ. ಕದಿಯಲಿಕ್ಕೆ ನೋಡಿದರು ದೈತ್ಯರು, ಬಿಟ್ಟುಕೊಟ್ಟ ದೇವ. ತದ್ದ ಮೇಲೆ ಯಾರಿಗೂ ಕುಡಿಯಲಿಕ್ಕಾಗಿಲ್ಲ, ಯಾಕೆ ನಾನೇ ಮೊದಲು ಕುಡಿಬೇಕು, ನಾನೇ ಮೊದಲು ಕುಡಿಬೇಕು ಅಂತ ವಿಷ ತುಂಬಿತ್ತು ತಲೆಯಲ್ಲಿ, ಅದಕ್ಕೆ ಕುಡಿಯಲಿಕ್ಕಾಗಿಲ್ಲ. ಸಂದರ್ಭ ನೋಡಿ ಬಂದ, ಅದ್ಭುತ ರೂಪ ಧಾರಣೆ ಮಾಡಿ ಬಂದ ಸ್ವಾಮಿ. ಮೋಹಿನಿ ರೂಪವನ್ನ, ಯಾವ ರೂಪವನ್ನ ಚಿಂತನೆ ಮಾಡಿದರೆ ಸನ್ಯಾಸಿಗಳಿಗೂ ಕಾಮನ ಕಾಟ ಹೊರಟು ಹೋಗುತ್ತೋ ಅಂಥ ಅಪರೂಪದ ರೂಪ ಮೋಹಿನಿ ರೂಪ ಧಾರಣೆ ಮಾಡಿಕೊಂಡು ಬಂದ. ದೇವತೆಗಳಿಗೆ ಅಮೃತ ಬಡಿಸಿದ, ದೈತ್ಯರಿಗೆ ಮೋಹ ಬಡಿಸಿದ, ಕೊನೆಗೆ ದೇವತೆಗಳ ಕೈಲಿ ದೈತ್ಯರನ್ನ ಬಡಿಸಿದ. ಆದರೆ ದೇವತೆಗಳಿಗೆ ಚೂರು ಸೊಕ್ಕು ಬಂತು, ಸಮುದ್ರ ಮಥನ ಆಯ್ತಲ್ವಾ, ಇನ್ನೇನು ಅಮೃತ ಕುಡಿದಾಯಿತು, ಇನ್ಯಾಕೆ ದೇವರು? ಆಗ ದೈತ್ಯರು, ದೈತ್ಯ ಮಾಯಾ ಪ್ರಯೋಗ ಮಾಡುತ್ತಾರೆ, ಕಂಗಾಲಾಗಿ ಬಿಡುತ್ತಾ ಇದ್ದಾರೆ ದೇವತೆಗಳು, ಯಾರು? ಅಮೃತ ಕೊಡದವರು. ಮತ್ತು ಸ್ವಾಮಿ ನೀನೇ ಗತಿ ಅಂದರೆ ತಾನೇ ಬಂದ, ಚಕ್ರದಿಂದ ಮಾಯೆಯನ್ನ ಕತ್ತರಿಸಿದ, ದೇವದಾನವ ಯುದ್ಧ ಆಗಿ ಬಲಿ ಮಹಾರಾಜ ಇಂದ್ರ ದೇವರು ಹೊಡೆದ ಏಟಿಗೆ ಸತ್ತು ಬೀಳುತ್ತಾ ಇದ್ದಾರೆ. ಅಂತ ಬಲಿ ಮಹಾರಾಜನನ್ನ ಕರಕೊಂಡು ಹೋದದ್ದೇ ಶುಕ್ರಾಚಾರ್ಯರ ಹತ್ತಿರ. ಶುಕ್ರಾಚಾರ್ಯರು ಅವರನ್ನ ಮೃತ ಸಂಜೀವಿನಿ ವಿದ್ಯೆಯಿಂದ ಬದುಕಿಸ್ತಾ ಇದ್ದಾರೆ. ಬದುಕಿಸಿದಂತ ಗುರುಗಳಿಗೆ ಪ್ರಾಣವೇ ಕೊಟ್ಟ ಶಿಷ್ಯ, ಸರ್ವಸಮರ್ಪಣೆ ಮಾಡಿಕೊಂಡ, ಸಂತೋಷ ಆಯಿತು ಗುರುಗಳಿಗೆ. ವಿಶ್ವವಿದ್ಯಾಗವನ್ನ ಮಾಡಿಸಿ ಅಕ್ಷಯ ತೋಣೀರ ಬರ್ತಳಿಗೆ ಎಲ್ಲವನ್ನ ಕೊಟ್ರು, ಹೋಗಿ ಬಾ ಅಂದ್ರು. ಬಂದು ಸ್ವರ್ಗದ ದ್ವಾರದ ಮುಂದೆ ಶಂಖಧ್ವನ ಮಾಡ್ತಾ ಇದ್ದಾನೆ ರಾಜ. ಬೃಹತ್ಪತ್ಯಾಚಾರ ಹೇಳ್ತಾ ಇದ್ದಾರೆ, ಏ ಇಂದ್ರ ಆ ಧ್ವನಿ ನೋಡು, ಏನು ಧ್ವನಿ ಮಾಮೂಲಾಗಿದೆಯಲ್ಲ. ಇಲ್ಲ ನೋಡು, ಅದರೊಳಗೆ ಹರಿ ಸನ್ನಿಧಾನ, ಗುರುಗಳ ಬಲ ಪ್ರಬಲವಾಗಿದೆ, ನಿನಗಿದು ಕಾಲ ಅಲ್ಲ, ಹೊರಡು, ಯುದ್ಧ ಮಾಡಿದ್ರು ವ್ಯರ್ಥ ಅಂದರು. ಯುದ್ಧವಿಲ್ಲದೆ ಕೈ ವಶ ಆಯಿತು. ಗುರುಗಳ ಕರುಣೆ ಇದ್ದರೆ ಇಷ್ಟನುಗ್ರಹ ಆಗತ್ತೆ, ದೇವ ನಿಂತು ಬಿಡುತ್ತಾನೆ ಅಂತ ತಿಳಿಸಿಕೊಡುತ್ತಾರೆ. ಇಷ್ಟಾಗತ್ತೆ ನೋಂದುಕೊಂಡದ್ದು ಅದಿತಿ ದೇವಿ, ಅದಕ್ಕೆ ಪಯೋವ್ರತ ಮಾಡಿದ್ದು. ಪಯೋವ್ರತ ಅಂದ್ರೆ ಯಾರೋ ಹೇಳಿದ್ರಂತೆ ಹಾಲಿನವನಿಗೆ, ನಾಳೆಯಿಂದ ಒಂದು 5 ಲೀಟರ್ ಹಾಕಪ್ಪ. ಅವನಿಗೆ ಅರ್ಥ ಆಗಿಲ್ಲ, ಇರೋದಿಬ್ಬರು 5 ಲೀಟರ್ ಯಾಕೆ ಅಂತ. ನಾಳೆಯಿಂದ ಪಯೋವ್ರತ ಶುರುವಾಗುತ್ತೆ ಅಂದ್ರೆ ಅವರ ತಲೆಯಲ್ಲಿ ಹಾಲು ಮಾತ್ರ ಕುಡಿದಿರೋದು 1-4 ಲೀಟರ್ ಅಂತ. ಇಲ್ಲ, ಹಾಲು ಎಷ್ಟು ಕುಡಿಯಬೇಕು ನಾವು ಸ್ವಲ್ಪ ರಿಪೇರ್ ಮಾಡಿಕೊಂಡಿದ್ದೇವೆ, ಒಂದು ಲೋಟದಷ್ಟು. ಆ ಲೋಟ ಎಷ್ಟಿರಬೇಕು ಅಂತ ಮತ್ತು ಅವರವರ ಆಪ್ಷನ್ ಅದು, ಲೋಟ ಸೈಜ್ ಎಷ್ಟಿರಬೇಕು ಅಂತ. ಹೌದಲ್ವ, ಎಲ್ಲರ ಮನೆಯಲ್ಲಿ ಒಂದೇ ಲೋಟ ಇರಲ್ಲ, ಲೋಟ ಅಂತ ಲೆಕ್ಕ ಇರುತ್ತೆ, ಯಾರು ಲೋಟ ಅವರದು. ಆದರೆ ಹೇಳುತ್ತಾರೆ ಶಂಖ, ಮುಷ್ಟಿಯಲ್ಲಿ ಹುಳಿಯುವ ಶಂಖ, ಅದರಲ್ಲಿ ಹುಳಿಯುವ ಹಾಲು ಕುಡಿಬೇಕಂತೆ. ಎಷ್ಟು ಹುಳಿಯುತ್ತೆ? ಒಂದು 2 ಉಚ್ಚಾರಣೆ ಹಿಡಿದ್ರೆ ಜಾಸ್ತಿ, ಅದು ಕುಡಿದ್ರೆ ಒಂದೇ, ಬಿಟ್ಟರು ಒಂದೇ, ಉಪವಾಸ ಇರಬಾರದು ಅಂತ ಚೂರು ಕುಡಿಯೋದಷ್ಟೆ. ಬರೀ ಹಾಲು ಕುಡಿದಿರೋದೇ ಪಯೋವ್ರತ ಅಲ್ಲ, ಭಗವಂತನ ಪ್ರೀತ್ಯರ್ಥ ಕ್ಷೀರದಿಂದ ನಿರ್ಮಿತವಾದ ಪರಮಾನ್ನದಿಂದ ನಿತ್ಯ ಹೋಮ, ಹೊಟ್ಟೆ ತುಂಬ ಬ್ರಾಹ್ಮಣರಿಗೆ ಭೋಜನ ಪರಮಾನ್ನ ಬಡಿಸಿ ಇವರಿಷ್ಟೇ ಹಾಲು ಕುಡಿದಿರಬೇಕು, ಇದು ಪಯೋವ್ರತ. ಇಷ್ಟು ಮಾತ್ರ ಪಯೋವ್ರತ ಅಲ್ಲ, ದೇವರಲ್ಲೇ ಮನಸ್ಸಿಟ್ಟಿರಬೇಕು, ಇದು ನಿಜವಾದ ಪಯೋವ್ರತ. ಈ ಪಯೋವ್ರತ ಮಾಡಿದ್ದಕ್ಕೆ ದೇವ ಮೆಚ್ಚಿದ, ತಾನೇ ವಾಮನನಾಗಿ ಬಂದ, ರಜರುಹೋಗನಾದ, ಕ್ಷಣದಲ್ಲಿ ಒಟ್ಟುವಾದ, ಉಪನಯನ ಮಾಡಿಸಿಕೊಂಡ, ಏನೂ ಬೇಡದ ಸ್ವಾಮಿ ಎಲ್ಲಾ ಪಡ್ಕೊಂಡ, ಛತ್ರ ಪಡೆದ, ಪಾದುಕೆ ಪಡೆದ, ಕೌಪಿನ ಪಡೆದ, ಏನು ವಿಶೇಷವಾಗಿ ಗಾಯತ್ರಿ ಉಪದೇಶವನ್ನೂ ಪಡೆದ. ನಂತರ ಋಷಿಗಳು ನೋಡಿದರಂತೆ ಇದೇ ಸಂದರ್ಭ ನಮ್ಮ ಕೈಯಲ್ಲಿರುವ ಕೊಳ್ಳಿಕೆ ಯಾಕೆ ಎಲ್ಲ ಅವತಾರಗಳಲ್ಲಿ ನಮ್ಮ ಹತ್ರ ಇರುಕೊಳ್ಳಿಕ್ಕಾಗಲ್ಲ, ಎಲ್ಲ ಆವರಣ ಎಲ್ಲ ಹಾಕೊಂಡಿರ್ತಾನೆ. ಇದೊಂದು ಅವತಾರ ಬೇಕಾಗಿತ್ತು, ದರ್ಬೆ ಕೊಟ್ರು, ನಂತರ ಸಮಿತು ಕೊಟ್ರು, ಕೃಷ್ಣಾಜಿನ ಕೊಟ್ರು, ಎಲ್ಲ ಆನಂದವೋ ಆನಂದ ದೇವರಿಗೆ ಕೊಡುವ ವಸ್ತು ನಮ್ಮ ಹತ್ರ ಇದೆ ಅಂತ ಎಲ್ಲ ತಗೊಂಡ ಯಜ್ಞ ವಾಟಕ್ಕೆ ನಡೆದ ಹೇಳುತ್ತಾರೆ. ನಮ್ಮ ಕಾರ್ಯ ಯಜ್ಞ ಏನೇ ಕೆಲಸ ಇರಲಿ ಅಂದುಕೊಳ್ಳದೆ ಬ್ರಾಹ್ಮಣ ಅಥವಾ ಆಕಳು ಬಂದರೆ ಆ ಕಾರ್ಯ ಸಿದ್ಧಿ. ಬಲಿಮಹಾರಾಜನೇ ಖುಷಿಯೋ ಖುಷಿ, ಎಲ್ಲರೂ ನೋಡುತ್ತಾರೆ ಇವ ದೇವ ಅಂತ ಯಾರಿಗೂ ಪರಿಚಯ ಇಲ್ಲ, ಆದರೆ ತೇಜಸ್ಸು ಪರಿಚಯ ಮಾಡಿಕೊಡತಾ ಇದೆ. ಎಲ್ಲರೂ ಯಜ್ಞವಾಟದಲ್ಲಿ ಕೈ ಮುಗಿದು ಎದ್ದು ನಿಲ್ತಾ ಇದ್ದಾರೆ. ಅಗ್ನಿಗಳ ಸಹಿತವಾಗಿ ಈತನ ನೋಡಿದ ಕೂಡಲೇ ಬಲಿಮಹಾರಾಜನಿಗೆ ಸಂತೋಷವೇ ಸಂತೋಷ. ಎಂತ ಒಟ್ಟು ಬಂದಿದ್ದಾನೆ, ಬಂದು ಕೇಳಿದ, ಏನು ಬೇಕಾದರೂ ಕೇಳಿ ಕೊಡುತ್ತೇನೆ. ಆಗ ತುಂಬಾ ಹೊಗಳಿದ ವಾಮನ, ನಿನ್ನ ಅಪ್ಪ ಬಹಳ ದೊಡ್ಡ ದಾನದ ಕೈ, ಅವರ ದಾತ ಇನ್ನಾ ದಾನದ ಕೈ, ಅಷ್ಟೇ ಅಲ್ಲ ಕೊಟ್ಟ ಮಾತು ತಪ್ಪಿದವರಲ್ಲ ನೀವೆಲ್ಲ, ತುಂಬಾ ಹೊಗಳಿದ ರಾಜಕರಿಗೆ ಇರಬೇಕಾದ ಲಕ್ಷಣಗಳೆಲ್ಲ ತೋರಿಕೊಟ್ಟ. ಹೇಳ್ತಾರೆ ತುಂಬಾ ಲಕ್ಷಣಗಳಿವೆ ರಾಜಕರಲ್ಲಿ ಇರಬೇಕಾಗಿದ್ದು ಅಂತ. ಮನೆಗೆ ಬಂದ ಕೂಡಲೇ ಮನೆಯವರನ್ನ ಹೊಗಳಬೇಕಂತೆ. ಯಜಮಾನನನ್ನು ಮಾತ್ರ ಅಲ್ಲ, ಅವರ ಹೆಂಡತಿಯನ್ನು ಜಾಸ್ತಿ ಹೊಗಳಬೇಕಂತೆ. ಯಾಕೆ ಅಂತ ಹೇಳಿದ್ರೆ ಒಂದು ವೇಳೆ ಯಜಮಾನ ಚೂರು ಕಡಿಮೆ ಕೊಟ್ರೆ ಸ್ವಲ್ಪ ಕೊಡಿ ಅಂತ ಹೇಳಿ ಕೊಡುತ್ತಾರೆ ಅವರು. ಆದ್ದರಿಂದ ಅವರ ಚೂರು ಜಾಸ್ತಿ ಹೊಗಳಬೇಕಂತೆ. ಇವೆಲ್ಲ ಲಕ್ಷಣಗಳು ತುಂಬಾ ಇವೆ ಅವನ್ನ ಅಲ್ಲ, ಇದು ದೊಡ್ಡ ಶಾಸ್ತ್ರದಲ್ಲೇ ಬರ್ತಾ ಇದೆ. ಯಾಚಕರ ಲಕ್ಷಣ ಏನು ಅಂತ ಅಲ್ಲ, ಎಲ್ಲ ಯುಗದಲ್ಲಿ ಬರ್ತಾ ಇದೆ ಅಲ್ಲ. ಹೊಗಳಿಕೆಗೆ ಬೀಳುವುದು ಎಂಬುದು ಯುವಯುಗದಿಂದ ಬರ್ತಾ ಇದೆ ಅಲ್ಲ. ಹೊಗಳಿದ್ರೆ ಬಿದ್ದು ಬಿಡುತ್ತಾರೆ, ಅದೇ ಯಾಚಕರ ಪ್ರಧಾನ ಕೈವಾಡ, ಅದಕ್ಕೆ ಬರ್ತಾ ಇದ್ದಾರೆ. ಸರಿ, ಅದು ತೋರಿಕೊಟ್ಟ. ಹೀಗೀಗ್ ಮಾಡಬೇಕು ನೋಡಪ್ಪ, ಯಾರಾದ್ರೂ ಯಾಚಕರು ಮುಂದೆ ಬಂದ್ರೆ ಸ್ವಲ್ಪ ಹಾದಿ ಹಾಕೊಟ್ಟ. ಇಷ್ಟು ಹೊಗಳಿ ಕೇಳಿದ್ದಷ್ಟು ಮೂರು ಪಾದ ಭೂಮಿ. ಅವಾಗ ಬಲಿಮಹಾರಾಜ ಹೇಳುತ್ತಾನೆ, ಬಾಲಿಷ ಬುದ್ಧಿ ಹುಡುಗ ಮೂರ್ಖತನ, ಏ ನನ್ನಂತ ಕೊಡದೈ ದಾನಿಯ ಮುಂದೆ ಇವಾಗ ಕೇಳುವುದು. ಹಾಗಂದ ಅಸಂತುಷ್ಟೋ ವಿಜೋ ನಷ್ಟ. ಬ್ರಾಹ್ಮಣ ತೃಪ್ತಿ ಇರದಿದ್ದರೆ ಬ್ರಾಹ್ಮಣ್ಯವೇ ಹಾಳಾಗಿ ಹೋಗುತ್ತೆ. ನೀನು ಮೂರು ಪಾದ ಭೂಮಿ ಕೊಟ್ಟರೆ ನನಗೆ ತೃಪ್ತಿ ಆಗದಿದ್ದರೆ ಮೂರು ದ್ವೀಪ ಕೊಟ್ಟರು ನನಗೆ ತೃಪ್ತಿ ಆಗಲ್ಲ. ನಮಗೆ ದಕ್ಷಿಣೆಯಲ್ಲಿ ಯಾರಾದರೂ ಒಂದು ಕೋಟಿ ಕೊಟ್ರೆ ಕೊಟ್ಟವರಿಗೆ ನಾನು ಕೋಟಿ ಕೊಟ್ಟೆ ಅಂತಿರುತ್ತೆ, ತಗೊಂಡವರಿಗೆ ಇನ್ನೊಂದು ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಹೌದಲ್ವ, ದುಡ್ಡು ಕೊಟ್ಟು ಬ್ರಾಹ್ಮಣನನ್ನು ತೃಪ್ತಿ ಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ತೃಪ್ತಿ ಮೊದಲೇ ಇರಬೇಕು ಬ್ರಾಹ್ಮಣನಲ್ಲಿ. ಊಟ ಬಿಟ್ಟು ಊಟದಿಂದ ಎಲ್ಲರನ್ನ ತೃಪ್ತಿ ಪಡಿಸಬಹುದು, ಸಾಕು ಅನಿಸುವುದು ಊಟ ಮಾತ್ರ. ಪ್ರವಚನವೂ ಕಾಣುತ್ತೆ, ಸಾಕು ಅನಿಸುವುದು ಪ್ರವಚನವೂ ಕಾಣುತ್ತೆ. ಸಾಕಪ್ಪ ಆಚಾರ ಬಿಟ್ಟರೆ ಸಾಕು ಅಂತ ಹೋಗೋದು. ಸರಿ, ಅದಕ್ಕೆ ನಮ್ಮ ಸ್ವಾಮಿ ಹೇಳ್ತಾರೆ ಊಟ ಪಾಠ ಚೂರು ಬೇಕೆನ್ನುವಾಗಲೇ ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಸರಿ, ಇದ ದಾನ ಕೇಳಿದ ಗುರುಗಳು ಬರ್ತಾ ಇದ್ದಾರೆ. ಇವರ ಬಗ್ಗೆ ಸ್ವಲ್ಪ ನಮಗೆ ತಪ್ಪು ಕಲ್ಪನೆ ಇರುತ್ತೆ. ಶುಕ್ರಾಚಾರ್ಯರ ಬಗ್ಗೆ ಅವರು ಅಪರೂಪದ ಭಗವಂತನ ಭಕ್ತರು. ನೋಡಿದ್ರಂತೆ ಶಿಷ್ಯ ಗೊತ್ತಿಲ್ಲದೆ ದೇವರಿಗೆ ದಾನ ಕೊಡತಾ ಇದ್ದಾನೆ. ದೇವರಿಗೆ ದಾನ ಕೊಟ್ಟರು ದೇವರು ಅಂತ ಗೊತ್ತಿಲ್ಲದೆ ಕೊಟ್ಟರೆ ಫಲ ಇಲ್ಲ, ಅದಕ್ಕೆ ತಿಳಿಸಿಕೊಡೋಣ ಅಂತ ಬಂದ್ರು. ಯಾರು ಗೊತ್ತಾ? ವಿಷ್ಣುವೇ ಬಂದದ್ದು. ಹೌದಾ? ಆದ್ರೆ ಇನ್ನ ಒಳ್ಳೇದಾಯ್ತು, ಗಟ್ಟಿಯಾಯಿತು. ಇನ್ನ ನೋಡಿದ್ರು ಎಲ್ಲಿ ಮತ್ತು ಈತ ಮನಸ್ಸಿನಿಂದ ಸಂಕಲ್ಪ ಬಿಟ್ಟು ಹೋಗ್ತಾನೋ ಅಂತ. ನನ್ನ ಮಾತು ಕೇಳಿಲ್ಲ, ನಿನ್ನ ಸಂಪತ್ತು ಹಾಳಾಗಲಿ ಅಂತ ಸಂಪತ್ತಿಗೂ ಅವರಿಗೂ ಮಧ್ಯ ಶಾಪದಿಂದ ತತ್ತರೆ ಹಾಕಿದರು. ಶಿಷ್ಯ ಹಾಳಾಗಬಾರದು ಅಂತ, ಆದರೆ ಒಳಗು ಇನ್ನ ಇತ್ತು. ಮತ್ತು ಕೊಟ್ಟ ಮೇಲೆ ಕುದಿತಾನೋ ಏನು? ದಾಸರು ಹೇಳುತ್ತಾರೆ ಕೊಟ್ಟು ಕುದಿಯುವ ಕೆಟ್ಟ ನಾಯಿ ಅಂತ. ದಾನ ಕೊಟ್ಬಿಟ್ಟಿರ್ತಾರೆ, ಕೊಟ್ಟ ಮೇಲೆ ಅಪ್ಪ ಕೊಟ್ಟೆ 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 ಅಂತ ಉದಾಹರಣೆ ಇರ್ತಾರೆ. ತಮಾಷೆ ಹೇಳ್ತಾರೆ, ಯಾರೋ ಒಂದು ನದಿ ದಡದಲ್ಲಿ ಉಪನ್ಯಾಸ ನಡೀತಾ ಇತ್ತು. ಅವಾಗ ಎಲ್ಲ ಸ್ನಾನಕ್ಕೆ ಬಂದಿದ್ರು, ಎಲ್ಲ ಆಯಿತು. ಆಚಾರ ನೋಡಿದ ಕೂಡಲೇ ಆವೇಶ ಬಂತವರಿಗೆ. ಬೆಳ್ಳಿ ತಂಬಿ ಕೈಯಲ್ಲಿತ್ತು, ಕೃಷ್ಣಾರ್ಪಣ ಅಂದ್ಬಿಟ್ಟು. ಅಲ್ಲಪ್ಪ ಬೆಳ್ಳಿ ತಂಬಿ ಕೊಡ್ತಾ ಇದೆಯಾ ನೋಡ್ಕೋ ಅಂದ್ರೆ, ಇಲ್ಲ ಆಚಾರ ದೇವರ ಬುದ್ಧಿ ಕೊಟ್ರು ಕೊಟ್ಟೆ ಆಯ್ತು. ಆಚಾರ ಹಾಗೆ ಮರೆ ಹೋಗಿಲ್ಲ ಮತ್ತು ಪ್ರತ್ಯಕ್ಷ ಆದ. ಯಾಕಪ್ಪ? ನಮ್ಮ ಮನೆಯವರು ಹೋಗ್ತಾ ಇಲ್ಲ, ಕೊಟ್ಟು ಬಿಡಿ ಆಚಾರ. ಏನು ಮಾಡಬೇಕು? ಅದಕ್ಕೆ ದಾನ ಯೋಗ್ಯತೆ ಮೀರಿ ಮಾಡಬೇಕು ಅಂತ ಎಂದೂ ಹೇಳಲಿಲ್ಲ. ಕೊಡ್ತಾ ಇದ್ದಾನೆ, ಕೊಟ್ಟ ಮೇಲೆ ಕುಡಿತಾನೋ ಏನೋ, ಇಲ್ಲ ಪರೀಕ್ಷೆ ಮಾಡೋಣ ಅಂತ ಗಿಂಡಿಗೆ ಅಡ್ಡ ಬಿದ್ರು. ದೇವರು ನೋಡಿದ್ರು, ಸಾಕಿನ್ನ ಪರೀಕ್ಷೆ ಮಾಡಿದ್ದು ಅಂತ ಅವರನ್ನ ಸರಿಸಿ ನೀರು ಬರುವಂತೆ ಮಾಡಿದ್ರು. ಭಗವಂತ ಸ್ವೀಕಾರ ಮಾಡಿದ. ಮೂರು ಪಾದದಿಂದ ಅಳಿಯಲಿಕ್ಕೆ ನೋಡಿದ, ಎಷ್ಟು ದೊಡ್ಡ ಪಾದ, ಬೆಳೆದ ಬೆಳೆದ ಪಾದ ಚಾಚಿದ, ಬ್ರಹ್ಮಾಂಡ ಕರ್ಪರ ಒಡದೇ ಬಿಟ್ಟ. ಅಲ್ಲ, ಒಡೆದಿಲ್ಲಂತೆ, ಚಾಚಿದಾಗ ತಾನಾಗಿ ಚೂರು ತಗಲದಂತೆ ಒಡೆದೋಯಿತು ಅಂತ ಹೇಳುತ್ತಾರೆ. ಅದರಿಂದಲ್ಲಿ ಒಡೆದ ಕೂಡಲೇ ಬ್ರಹ್ಮದೇವರು ಕಾದಿದ್ದರು. ಕಮಂಡಲದಲ್ಲಿ ತುಳಸಿ ಪುಷ್ಪಗಳನ್ನ ನೀರು ಸಹಿತ ಇಟ್ಟುಕೊಂಡು ಅಭಿಷೇಕ ಮಾಡಿದರು. ಆ ಜಲವೇ ಗಂಗಾ ಜಲ. ಈಗಲೂ ದೇವರ ಪಾದ ಸ್ಪರ್ಶ ಆದಂಥ ತುಳಸಿ ಮತ್ತು ವಿಶೇಷವಾದ ಪುಷ್ಪಗಳು, ದೇವರ ಪಾದ ರೇಣುಗಳು ಜ್ಞಾನಿಗಳಿಗೆ ಈಗಲೂ ಕಾಣುತ್ತೆಯ, ಅದು ಗಂಗಾದೇವಿಯ ದತ್ತು ಅಂದರು. ಅಂತ ಗಂಗಾಜನಕ ಸ್ವಾಮಿ ಒಂದು ಪಾದದಿಂದ ಭೂಮಿ ಅಳೆದ, ಪೂರ್ಣ ಪಾದದಿಂದ ಅಲ್ಲ, ಚೂರು ಪಾದ ಅಂದ್ರೆ ಹನ್ನೆರಡು ಅಂಗುಲ, ಹನ್ನೆರಡು ಅಂಗುಲದಲ್ಲಿ ಎರಡಂಗುಲಕ್ಕೆ ಭೂಮಿ ಸರಿ ಹೋಗಿದ್ದಂತೆ, ಪಾದ ಇನ್ನ ಹತ್ತಂಗುಲ ಉಳಿದು ಬಿಡ್ತು. ಅತ್ತಿಷ್ಠ ದಶಾಂಗುಲ, ಹತ್ತಂಗುಲ ಉಳಿದು. ಆ ಹತ್ತಂಗುಲಕ್ಕೆ ಏನು ಕೊಡ್ತೀಯ ಕೇಳಲಿಲ್ಲ ಪಾಪ, ಅಡ್ಜಸ್ಟ್ ಮಾಡಿಕೊಂಡ. ಸರಿ, ಇನ್ನೊಂದು ಪಾದ, ಆ ಕಾಡದ ಪಾಡು ಹಾಗೆ ಆಯಿತು. ಇನ್ನೊಂದು ಪಾದ ನೋಡಿದ, ಎಲ್ಲಿಡಲಿ, ಕೊಟ್ಟ ಮಾದ ತಪ್ಪಿದ್ದೀಯ ಅಂದರೆ ಅವಾಗ ಅವ ಹೇಳ್ತಾನೆ, ನಾನು ಬಾಲಿಸ ಬುದ್ಧಿ ಅಂದಿಯಲ್ಲ, ಹೇಳು ಈಗ ಹೇಳು, ನಾನು ಬಾಲಿಸ ಬುದ್ಧಿಯ ಅಂದ್ರೆ ತಪ್ಪಾಯ್ತು ಸ್ವಾಮಿ, ನನ್ನ ತಲೆಯ ಮೇಲಿಡಯ್ಯ ನಿನ್ನ ಪಾದ, ನನ್ನನ್ನೇ ನಿನಗೆ ದಾನ ಕೊಡ್ತಾ ಇದ್ದೇನೆ. ತಲೆ ಮೇಲೆ ಕಾಲಿಟ್ಟ, ಆದರೆ ವರುಣ ಪಾದದಿಂದ ಕಟ್ಟಿದ, ಶಿಕ್ಷಾ ಮಾಡ್ತಾ ಇದ್ದಾನೆ. ಗರುಡದೇವರು ಬಂದು ಕಟ್ಟಿದರು, ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡುತ್ತಾರೆ, ಸ್ವಾಮಿ ಇವ ದಂಡವನ್ನ ಅರ್ಹ ಮಾಡಲ್ಲಯ್ಯ, ಮಹಾನುಭಾವ ಚೆನ್ನಾಗಿ ದಾನ ಕೊಟ್ಟಿದ್ದಾನೆ. ಕಟ್ಲಾಗರಾಜರು ಬಂದರು, ದೈವ ದತ್ತಂ ಪರಮೇಂದ್ರ ಮೋರ್ಜಿತಂ, ನೀನೇ ಕೊಟ್ಟದ್ದಯ್ಯ, ನೀನೇ ತಗೊಳ್ತಾ ಇದೀಯ, ಒಳ್ಳೇದು ಬಿಟ್ಟು ಬಿಡಯ್ಯ. ಸ್ವಾಮಿ ಹೇಳಿದ್ದು, ಇವ ನನ್ನ ಸೊತ್ತನ್ನು ನನಗೆ ಕೊಡಲಿಕ್ಕೆ ತನ್ನದು ಅಂತ ಕೊಟ್ಟ, ಅದಕ್ಕೆ ಕಟ್ಟಿ ಹಾಕಿದೆ, ನಾನೇ ಕೊಟ್ಟದ್ದು ಅವನಿಗೆ, ಅದು ತಿಳಿಯಲಿಲ್ಲ. ತನ್ನದು ಅಂತ ತಿಳಿದ, ನನ್ನದನ್ನ ತನ್ನದು ಅಂತ ತಿಳಿದುಕೊಟ್ರೆ ಎಷ್ಟು ನನ್ನ ಸೊತ್ತನ್ನ ಕದ್ದ ದೋಷ ಬಂತು. ಅದಕ್ಕೆ ಇವನನ್ನ ಕಟ್ಟಿ ಹಾಕಿದೆ, ಆದರೆ ಏನಂತೆ, ಸರ್ವಸ್ವ ದಾನ ಮಾಡಿದ್ದಾನೆ, ನಾನು ಕೊಡುತ್ತೇನೆ ಅಂದ. ಕೊಟ್ಟದ್ದಷ್ಟು ಇಂದ್ರ ಪದವಿ, ಈ ಮೂರು ಲೋಕಗಳನ್ನು ದಾನ ಕೊಟ್ಟ. ಆದರೆ ಹೇಳ್ತಾರೆ, ಭೂಲೋಕದಲ್ಲಿದ್ದವರು ಒಮ್ಮೆ ಸ್ವರ್ಗಲೋಕಕ್ಕೆ ಹೋಗಿ ಬಂದು ಚೆನ್ನಾಗಿರುತ್ತೆ ಅಂತ ಬಯಸ್ತಾರಂತೆ, ಅಷ್ಟು ಚೆನ್ನಾಗಿರುತ್ತೆ ಸುಖಭರಿತ ಪ್ರಾಂತ. ಸ್ವರ್ಗಲೋಕದಲ್ಲಿರುವವರು ಒಮ್ಮೆ ಸುಖರ ಲೋಕಕ್ಕೆ ಹೋಗಿ ಬಂದು ಚೆನ್ನಾಗಿರುತ್ತೆ ಅಂತ ಬಯಸ್ತಾರಂತೆ, ಹತ್ತು ಪಟ್ಟು ಸುಖಭರಿತ ಸ್ವರ್ಗಕ್ಕಿಂತ. ನೀನು ಕೊಟ್ಟದ್ದು ಸ್ವರ್ಗ, ನಾನು ಕೊಟ್ಟದ್ದು ಸುಖರ ಲೋಕ, ಹತ್ತು ಪಟ್ಟು ಸುಖಭರಿತ. ಅಷ್ಟೇ ಅಲ್ಲ, ನಿನ್ನನ್ನು ನೀನೇ ಕೊಟ್ಟಿಯ ಅಂದ್ರೆ ನಿನ್ನನ್ನು ಅರ್ಪಣೆ ಮಾಡಿಕೊಂಡಿಯ, ಅದಕ್ಕೇನು ಕೊಡ್ಲಿ, ಅದಕ್ಕೆ ನನ್ನನ್ನು ನಾನೇ ಕೊಟ್ಟು ಬಿಡುತ್ತೇನೆ ಅಂತ ಬಂದ. ಅದಕ್ಕೆ ಹೂವ ತರುವರ ಮನೆಗೆ ಫುಲ್ಲ ತರುವ ಅವಲಕ್ಕೂ ನೀ ರಮಣ, ಇವಾಗಿಲ್ಲ ಬರುವ ಸ್ವಾಮಿ ಬಲಿಯ ಬಾಗಿಲು ಕಾಯ್ದ ಭಕ್ತ ವತ್ಸಲ ಸ್ವಾಮಿ, ಬಲಿಯನ್ನು ಧರಿಸಿದೋ ದೇವ ಅಂತ ಹೇಳ್ತಾರೆ. ಅಂತ ಸ್ವಾಮಿ ಬಂದ, ಈತನನ್ನ ನಮ್ಮ ಗುರುವಾದರು ವಾದ್ಯರಾದರು ತುಂಬಾ ಸುಂದರವಾಗಿ ವರ್ಣನೆ ಮಾಡುತ್ತಾರೆ. ಜಾರ್ಹ ವಾಮನತನೋ ಅಂದ್ರು, ಇನ್ನು ಮಿತ್ತ ರೂಪಗಳೆಲ್ಲ ಬಹಳ ಕಷ್ಟವಯ್ಯ ಶ್ರೀನಿವಾಸ, ಬಹಳ ಕಷ್ಟ, ಅದು ಚಿಂತನೆ ಮಾಡಲಿಕ್ಕೆ ಕಷ್ಟ. ಎಲ್ಲ ಎಂಟು ತರ ಹಾಕೊಂಡಿದ್ದಾನೆ, ಎಟ್ಟಾಭರಣ ತಲೆಯಲ್ಲಿ ನಿಲ್ಲೋದೇ ಇಲ್ಲ, ಎಲ್ಲವೂ ಅಷ್ಟೇ, ಎಲ್ಲಾ ರೂಪಗಳು ಇದೊಂದು ರೂಪ ಬಹಳ ಸಿಂಪಲ್ ಆಗಿದೆ. ಏ ಬರೀ ಮೈ ಒಂದು ಕೌಪಿನ ಹಾಕೊಂಡಿದ್ದಾನೆ, ಯಜ್ಞೋಪವಿತ ಹಾಕೊಂಡಿದ್ದಾನೆ, ಛತ್ರ ಕಮಂಡಲು ಹಿಡ್ಕೊಂಡು ಹೊರಟಿದ್ದಾನೆ. ಅಪ್ಪ ಬಹಳ ಚೆನ್ನಾಗಿದ್ದಾನೆ ಅಯ್ಯ, ಸಿಂಪಲ್ ಆಗಿ ಬರ್ತಾನೆ ಧ್ಯಾನಕ್ಕೆ, ಅದಕ್ಕೆ ಧ್ಯಾನ ಅಂತ ಕರೆದು. ಆ ರೀತಿಯಲ್ಲಿ ವಾಮನನ ಪರಿಚಯ ಮಾಡಿಕೊಟ್ಟು, ವಾಮನ ಬಲಿಯರೆ ರಾಜ್ಯವನ್ನ ಕದ್ದು ರಾಜ್ಯ ಕೊಟ್ಟು ಇಂದ್ರದೇವರಿಗೂ ರಾಜ್ಯ ಕೊಟ್ಟ. ಇಬ್ಬರು, ಒಬ್ಬರು ಇಂದ್ರ ಇನ್ನೊಬ್ಬರು ಬಲಿ ಇಂದ್ರ, ಇಬ್ಬರಿಗೂ ರಾಜ್ಯ ಕೊಟ್ಟ. ಆ ರೀತಿಯಲ್ಲಿ ಸ್ವಾಮಿ ಉಪೇಂದ್ರನಾದ. ಈತನೇ ವಿಶೇಷವಾಗಿ ಸತ್ಯವ್ರತ ರಾಜರ ಕೈಯಲ್ಲಿ ಅರ್ಘ್ಯ ಕೊಡುವಾಗ ಚಿಕ್ಕ ಮೀನಾಗಿ ಬಂದು ಕಮಂಡಲದಲ್ಲಿ ಬೆಳೆದು, ಪಾತ್ರೆಯಲ್ಲಿ ಬೆಳೆದು, ನದಿ ಬೆಳೆದು, ಸರೋವರದಲ್ಲಿ ಬೆಳೆದು, ನದಿಯಲ್ಲಿ ಬೆಳೆದು, ಸಮುದ್ರಕ್ಕೆ ಹಾರಿ ನಿಂತು, ಇಲ್ಲಿ ಏನಾದರೂ ಮೀನು ನುಂಗಿದರೆ ಗತಿ ಏನು ಅಂತ ಕೇಳಿದರೆ, ರಾಜ ಹೇಳಿದ, ನಿನ್ನನ್ನು ನುಂಗುವ ಮೀನಿನ ಬಂದಿಲ್ಲಯ್ಯ ಮಹಾರಾಯ, ಗೊತ್ತಾಯಿತು ಯಾರು ನೀನು ಮಾಯಾಮತ್ಸ್ಯ ಅಂದರೆ. ಅವಾಗ ನಗತ, ಮುಂದೆ ಪ್ರಳಯ ಕಾಲ ಬರ್ತಾ ಇದೆ, ನಾನು ನಾವೆಯನ್ನ ಏರಿಪ್ಪ ನಿನಗೆ ವಿಶೇಷವಾಗಿ ಉಪದೇಶ ಕೊಡತೇನೆ ಅಂತ ಬಾಯಿ ಬಿಟ್ಟು ಉಪದೇಶ ಕೊಟ್ಟ ರೂಪ ಮತ್ಸ್ಯ. ನಮಗೆ ಮತ್ಸ್ಯ ಸ್ವಲ್ಪ ದೂರ, ದೇವರ ಪೆಟ್ಟಿಗೆಯಲ್ಲಿ ಮತ್ಸ್ಯ ಇರಲ್ಲ, ರೂಪ ಇರುತ್ತ ಮತ್ಸ್ಯ ಪ್ರತಿಮೆ ಇಟ್ಕೊಳ್ಳಲ್ಲ. ಯಾರೋ ಹೇಳಿದ್ರು ಮತ್ತೆ ಸಾಲಿಗ್ರಹಣ ಇದ್ದ ದುಡ್ಡು ಬರುತ್ತೆ, ಅದಕ್ಕೆ ಎಲ್ಲ ಇಟ್ಕೊಳ್ತೇವೆ ಮತ್ತೆ ಸಾಲಿಗ್ರಹಣ. ಅದರಲ್ಲೂ ನಾವು ಅಭಿಷೇಕ ಮಾಡೋದಾದ್ರೆ ತಿರುಗಾಡಬೇಕು, ಅದಿನ್ನ ವಿಶೇಷ. ಮತ್ತೆ ತಿರುಗಾಡಿದ್ರೇನು ಸುಮ್ಮನೆ ಕೊಡ್ತೇನೆ, ದುಡ್ಡು ಕೊಡೋದು ಕೊಟ್ಟೇ ಕೊಡ್ತಾನಲ್ಲ. ಆದರೆ ಮತ್ತೆ ಸಾಲಿಗ್ರಹಣ ಯಾವ್ದು ಕೆಡಬೇಕು ಅಂದ್ರೆ, ಹಾ ದೊಡ್ಡವರು ಹೇಳಿದ್ದೇನೋ ಸತ್ಯ, ಯಾವ ದುಡ್ಡು ಜ್ಞಾನ ದುಡ್ಡು ಕೊಡುತ್ತಾನೆ. ಬಾಯಿ ಬಿಟ್ಟು ಉಪದೇಶ ಕೊಟ್ಟ ವೇದಗಳನ್ನ ತತ್ವಜ್ಞಾನಗಳನ್ನ ವಿಶೇಷವಾಗಿ ಉಪದೇಶ ಕೊಟ್ಟಂತಹ ರೂಪ ಮತ್ಸ್ಯ ಇಟ್ಟು ತಿಳಿಸಿಕೊಟ್ಟು ನಂತರ ಮುಂದೆ ದೇವರದ್ದೇ ರೂಪಗಳ ವರ್ಣನೆ. ವಂಶ ಆಕೃತಿಯಲ್ಲಿ ವೈವಸ್ವತ ಮನುಗಳು ತಾವು ಸೃಷ್ಟಿ ಪ್ರಾರಂಭ ಮಾಡಲಿಕ್ಕಾಗಿ ಯಜ್ಞ ಮಾಡುತ್ತಾ ಇದ್ದಾರೆ. ಮಕ್ಕಳಿಲ್ಲ ಅಂತ ಹೋಮ ಮಾಡುವವರಿಗೆ ಹೇಳಿದ್ರು, ನನಗೆ ಗಂಡು ಮಗು ಆಗಬೇಕು ಅಂತ. ಆದರೂ ಏನು ಮಾಡೋಣ, ಹೋಮ ಆಹುತಿ ಕೊಡುವ ಸಮಯಕ್ಕೆ ಹೋಮ್ ಡಿಪಾರ್ಟ್ಮೆಂಟ್ ಇಂದ ಬಂತು ರಿಕ್ವೆಸ್ಟ್. ರಾಜನ ಹೆಂಡತಿ ಹೇಳಿ ಕಳಿಸಿದ್ದು, ನನಗೆ ಗಂಡು ಬೇಡ ಹೆಣ್ಣೆ ಬೇಕು, ಒಂದು ಆರತೆ ಅಕ್ಷತೆಗೆ ಹೆಣ್ಣೆ ಅಲ್ಲ ಇದಕ್ಕೆ ಬರಲಿ ಅಂತ. ಅವರೇನು ಮಾಡಿ, ಯಾರ ಮಾತು ಕೇಳಬೇಕು? ರಾಜರ ಮಾತು ಕೇಳಬೇಕು, ಅವ್ರ ಮಾತು ಕೇಳಬೇಕು. ಸಾಮಾನ್ಯ ಅವ್ರ ಮಾತು ಕೇಳುತ್ತಾರೆ. ಅದಕ್ಕೆ ಅವರ ಮಾತಿನ ಪ್ರಕಾರ ಹೋಮ ಮಾಡಿದರು. ಮಾಡಿದ ಕೂಡಲೇ ಏನಾಯಿತು, ಹೆಣ್ಣೆ ಹುಟ್ಟಿತು. ರಾಜನಿಗೆ ಸಿಟ್ಟೇ ಬಂತು, ಅಲ್ಲ ವೇದ ಜ್ಞಾನಿಗಳು ನೀವು ಹೇಳಿದ ಮಂತ್ರಕ್ಕೆ ವಿಪರೀತ ಪ್ರಭೇಗ ಬರುತ್ತೆ, ನಾವೇನು ಹಾಗೆ ಮಾಡಲಿಲ್ಲ, ಮಂತ್ರ ಸರಿಯಾಗಿ ಹೇಳಿದ್ವು, ವಿಪರೀತ ಬುದ್ಧಿ ಬಂದದ್ದು ನಿನ್ನ ಹೆಂಡತಿಗೆ, ಗಂಡು ಬೇಕಾಗಿದ್ದು ಹೆಣ್ಣು ಬೇಕು ಅಂತ ಕೇಳಿದ್ದು. ಹೌದಾ, ಸರಿ ಏನು ಮಾಡೋಣ? ಅದಕ್ಕೆ ನಾವಾದ್ರೂ ಏನು ಮಾಡುತ್ತೇವೆ, ಈ ಹೆಣ್ಣನ್ನು ಬಿಟ್ಟು ಇನ್ನೊಂದು ಗಂಡು ಬರಲಿ ಅಂತ ಇನ್ನೊಂದು ಸರಹೋಮ ಮಾಡುತ್ತೇವೆ. ಅಲ್ಲ, ಈ ಜೀವಿಯ ಕರ್ಮಾನುಸಾರ ಏನಾಗ್ತಾ ಇದೆ, ಇಲ್ಲಿ ಭಗವಂತ ವಿಚಿತ್ರವಾದಂತ ಬಯಕೆ ಕೊಡ್ತಾ ಇದ್ದಾನೆ ಅಪ್ಪನಿಗೆ, ಈ ಹೆಣ್ಣನ್ನೇ ಗಂಡು ಮಾಡಬೇಕು ಎಂಬ ಪ್ರಯತ್ನ. ಅದಕ್ಕೆ ದೇವರೊಬ್ಬರು ತಪಸ್ಸು ಮಾಡಿದರೆ ಹೆಣ್ಣನ್ನು ಗಂಡು ಮಾಡಿದ, ಇಲ್ಲ ಹುಟ್ಟಿದ್ದು ಸುದ್ಯುಮ್ನ ಆದದ್ದು. ಸುಕುಮಾರ ಪರ್ವತ ಸುಕುಮಾರ ವನಕ್ಕೆ ಹೋದ್ರು, ಮೇರು ಪರ್ವತದ ಹತ್ತಿರ ಇರುವಂತಹ ಸುಕುಮಾರ ವನಕ್ಕೆ ಹೋದಾಗ ಬೇಟೆಗೆ ಗಂಡು ಹೆಣ್ಣಾಯಿತು. ಬುಧ ಕೈ ಹಿಡಿದ ಪುರುಳವ ಬಂದ, ಮತ್ತು ವಸಿಷ್ಠರನ್ನ ಪ್ರಾರ್ಥನೆ ಮಾಡಿದರೆ, ರುದ್ರದೇವರಿಗಾಗಿ ತಪಸ್ಸು ಮಾಡಿದರೆ ಒಂದು ತಿಂಗಳು ಗಂಡು ಒಂದು ತಿಂಗಳು ಹೆಣ್ಣಾಯಿತು. ಅಯ್ಯಪ್ಪ ಅಂದ್ರು ಜನರೆಲ್ಲ. ಅದಕ್ಕೆ ಹೆಣ್ಣಾದಾಗ ಮಕ್ಕಳನ್ನ ಪಡೆದು, ಗಂಡಾದಾಗ ಮಕ್ಕಳನ್ನ ಪಡೆದು ಪರಂಧಾಮಕ್ಕೆ ಬಲವಂತರ ಚಿಂತನೆ ಮಾಡಿ ಹೊರಟ ಅಂತ ಹೇಳ್ತಾರೆ ಅಂತ ವೈವಸ್ವತ ಮನವಿಗೆ. ನಂತರ ಮಕ್ಕಳಾಗ್ತಾ ಇದ್ದಾರೆ. ಅಲ್ಲಿ ಬಂದದ್ದೇ ಸರಿಯಾಗಿ ಮಹಾರಾಜರ ಮಗಳಾಗಿರತಕ್ಕಂಥ ವಿಶೇಷವಾದ ಸುಕನ್ಯಾ. ಗೊತ್ತು, ಸುಕನ್ಯಾ ಸುಮ್ಮನಿರದೆ ಚವನ ಮಹರ್ಷಿಗಳ ಕಣ್ಣನ್ನು ತಿಳಿದದ್ದಕ್ಕೆ ಹೆಂಡತಿ ಆಗಬೇಕಾಗಿ ಬಂತು. ಹೆಂಡತಿ ಆದರೂ ಋಷಿಗಳ ಅನುಗ್ರಹ ಮಾಡಿ ತಾವು ಯೌವನ ಪಡೆದು ಆಕೆಗೆ ಅನುಗ್ರಹ ಮಾಡಿದರು. ಗೊತ್ತು, ಚವನ ಮಹರ್ಷಿಗಳ ಕಥಾ ಗೊತ್ತು. ಆದರೆ ಅಲ್ಲಿ ಇಷ್ಟು ಚಿಕ್ಕ ಕಥಾ, ಇದು ಯಾಕಿಟ್ರು ಭಾಗವತದಲ್ಲಿ? ಏನಾದ್ರೂ ಸಂದರ್ಭ ಇದೆಯಾ? ಚವನ ಮಹರ್ಷಿಗಳು ಅವರೇನೋ ಕೂತಿದ್ರು, ಈಕೆ ಹೋಗಿ ಕಣ್ಣು ತಿರುದ್ಲು ಮುಳ್ಳಿನಿಂದ, ಹೆಂಡತಿ ಆದ್ಲು. ಈ ಕಥೆ ಯಾಕಿಡಬೇಕು ಭಾಗವತದಲ್ಲಿ ಅಂದರೆ, ಇಲ್ಲಿ ವೇದವ್ಯಾಸರ ಚಿಂತನೆ ಎಂಥದ್ದು ಅಂದರೆ, ವ್ಯಕ್ತಿಗಳನ್ನು ಮಾತ್ರ ಅಲ್ಲ ವ್ಯಕ್ತಿಗಳ ಭಾವನೆಗೂ ಬೆಲೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಮಾಡಿದ್ದೇನೋ ತಪ್ಪು, ಕಣ್ಣು ತಿರುಗದಕ್ಕೆ ಹೆಂಡತಿ ಆಗಬೇಕಾಗಿ ಬಂತು. ಅಲ್ಲಿ ನೋಡಿದರೆ ಬಹಳ ಮುದುಕರು, ತಾನು ಚಿಕ್ಕ ಹುಡುಗಿ ಮದುವೆ ಆಗಬೇಕಾಗಿ ಬಂತು, ಅಯ್ಯೋ ನನ್ನ ಕರ್ಮವೇ ಅಂತ ಕೂತಿಲ್ಲ. ದೇವರಿಗೆ ಸಂತೋಷದಿಂದ ಕೈ ಮುಗದ್ಲಂತೆ. ಎಷ್ಟೋ ಜನ್ಮಗಳ ಪುಣ್ಯ ಪಕ್ವ ಆದರೆ ಹೊರತು ಇಂಥವರ ಪಾದ ಸ್ಪರ್ಶ ಆಗಲ್ಲ. ನಮ್ಮ ಎಂಥ ಭಾಗ್ಯವು, ಚಿಕ್ಕ ತಪ್ಪಿನ ಮೊನೆ ಮಾಡಿ ಇಂಥವರನ್ನ ಪತಿಯಾಗಿ ಪಡೆದೆ ನಾನು, ನಾನು ಧನ್ಯಳು ಅಂತ ಸೇವಾ ಮಾಡಿದ್ಲು. ಅದಕ್ಕೆ ಈ ಕಥಾ ಸೇರಿಸಿದ್ರು. ಸುಕನ್ಯಾದೇವಿ ಅಂಥ ಸಾಧ್ವಿ ಅಂತ ಹೇಳುತ್ತಾರೆ. ಆಕೆಯ ಸ್ಮರಣೆ ಮಾಡಿದರೆ ಸಾಕಂತೆ ನಮಗೆ ದೊಡ್ಡವರ ಸೇವಾ ಸಿಗುತ್ತೆ. ಇಲ್ಲಿ ಎರಡಿದೆ, ದೊಡ್ಡವರು ಸಿಗುವುದೇ ಅಪರೂಪ ನಮಗೆ. ದೊಡ್ಡವರು ಸಿಕ್ಕಾಗ ನಮ್ಮ ಬುದ್ಧಿ ಯಾವಾಗ್ಲೂ ರಂಧ್ರಾನ್ವೇಷಣ ಮೂಡದೀ, ಅವರಲ್ಲಿ ತಪ್ಪು ಹುಡುಕೋದರಲ್ಲೇ ಗೊತ್ತಿರುತ್ತೆ. ಸೇವಾ ಮಾಡಲಿಕ್ಕಾಗಲ್ಲ. ಆದ್ದರಿಂದ ದೊಡ್ಡವರು ಸಿಗಬೇಕು, ಸಿಕ್ಕ ದೊಡ್ಡವರ ಸೇವಾ ಆಗುವಂತೆ ಆಗಬೇಕು, ಈ ಎರಡು ಬೇಕಾ? ಈ ತಾಯಿಯನ್ನು ನೆನೆಯಿರಿ ಅಂತ ಹೇಳ್ತಾ ಇದ್ದಾರೆ. ನಂತರ ಬರತಕ್ಕಂತ ಒಂದೇ ನಾ ಭಾಗ, ಅಪ್ಪ ಭಾಗ ಕೊಡಲಿಲ್ಲ. ಭಾಗ ಆಂಗೀರಸರ ಯಜ್ಞದಲ್ಲಿ ಪಡಕು ಅಂದರೆ ಹೋಗಿ ಮರದ ಮಂತ್ರಗಳನ್ನ ತಿಳಿಸಿಕೊಟ್ಟು ಪಡ್ಕೊಂಡು ಬರ್ತಾ ಇದ್ರೆ ರುದ್ರದೇವರು ಬಂದ್ರು, ನನ್ನ ಭಾಗ ಅಂದ್ರು. ಅಯ್ಯೋ ಯಾವ ಭಾಗ ಇಲ್ಲದೆ ಹೋಯಿತಲ್ಲ ಅಂತ ದುಃಖ ಪಡಲಿಲ್ಲ. ನನ್ನದಲ್ಲದ್ದು ಇನ್ನೊಬ್ಬರದ್ದು ತಗೊಳ್ಳುವ ದೌರ್ಭಾಗ್ಯ ನನಗೆ ಬೇಡ, ದೊಡ್ಡವರೇ ಕ್ಷಮಾನಾಡಿ ಅಂತ ಪಾದಕ್ಕೆ ಬಿದ್ದ. ಕೊಟ್ಟ ಎಲ್ಲವನ್ನ ಅನುಗ್ರಹ ಮಾಡಿದರು, ಬ್ರಹ್ಮಜ್ಞಾನವನ್ನೇ ಕೊಟ್ಟರು, ಭಾಗವನ್ನೂ ಕೊಟ್ಟು ಕಳಿಸಿದ್ರು. ಹೇಳ್ತಾರೆ ನಾಗಾಗನ ಚರಿತ್ರೆ ಭಾಗವತದಲ್ಲಿ ಒಂದು ಪ್ಯಾರಾಗ್ರಾಫ್ ನಷ್ಟಿದೆ. ಇದು ಚಿಂತನೆ ಮಾಡಿದ್ರೆ ಏನು ಫಲ ಬರುತ್ತೆ ನೋಡಿ. ಪ್ರತಿಯೊಂದು ಕಥೆಯೂ ಕೂಡ ಅಲ್ಲಲ್ಲಲ್ಲಿ ಫಲಗಳು ಕೊಡ್ತಾ ಹೋಗ್ತಾ ಇದ್ದಾರೆ. ನಾಗಾಗನ ಚರಿತ್ರೆ ಯಾವಾಗ ಚಿಂತನೆ ಮಾಡಬೇಕು ಅಂದ್ರೆ ದಿನದಲ್ಲಿ ಮೂರು ಕಾಲ ಸಂಧ್ಯಾವಂದನೆ ಮಾಡ್ತೀರಲ್ಲ, ಆ ಮೂರು ಕಾಲ ನೆನೆಯಲ್ಲಿ ಸಾಕು ಅಂದ್ರು. ಏನು ಬರುತ್ತಪ್ಪ ಅಂತ ಫಲ ಅಂದರೆ ಏಕಾಂತ ಭಕ್ತರು ಗೋವಿಂದೆ, ಗೋವಿಂದನಲ್ಲಿ ಏಕಾಂತ ಭಕ್ತಿ ಬರುತ್ತೆ, ಬ್ರಹ್ಮಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಯಾರು ನಾಭಾಗ, ಇಂಥ ನಾಭಾಗನ ಮಗ ಇನ್ನೇ ಆಗಿರಬೇಕು. ಅಂಬರೀಷ ಅದ್ಭುತವಾಗಿದ್ದ, ಮೂರು ದಿವಸದ ವ್ರತ ಮಾಡಿದ, ಕೃತ್ಯ ಪ್ರಯೋಗ ಮಾಡಿ ತನ್ನ ಮೇಲೆ ಕೊಲ್ಲಲಿಕ್ಕೆ ಪ್ರಯತ್ನ ಪಟ್ಟ, ದುರ್ವಾಸರಿಂದ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಸುದರ್ಶನ ಪ್ರಾರ್ಥನೆ ಮಾಡಲಿಲ್ಲ, ತಾನಾಗಿ ಬಂತು. ಇದು ವಿಶೇಷ. ಓಡಿಸಿತು, ಒಂದು ವರ್ಷ ಅಟ್ಟಿಸಿಕೊಂಡು ಹೋಗಿ ಕೊನೆಗೆ ದೇವ ಅಹಂಭಕ್ತ ಪರಾಧೀನ ಅಂತ ಹೇಳಿದಾಗ ಬಂದು ಅಂಬರೀಷನ ಪಾದವನ್ನೇ ಹಿಡಿದರು. ಎಲ್ಲಿ ದುರ್ವಾಸರು, ಎಲ್ಲಿ ಅಂಬರೀಷ ಮಹಾರಾಜ? ಪಾದ ಹಿಡಿಯಬೇಕಾಯಿತು, ಪಾದಸ್ಪರ್ಶ ವಿರಂಜಿತ ಅದು ಹೇಳ್ತಾರೆ. ಅತ್ಯಲ್ಪ ಕ್ಷಿತ್ಯಾಂ ಅತ್ಯಲ್ಪ ಹೃತ್ಯೇಶ್ವರಿ ಕುಜನ ಕೃತ ಔದ್ಧತ್ಯ ಭೂತ್ಯಾಜಕಾಯ ಅಂತ ಹೇಳ್ತಾರೆ. ತನ್ನ ಭಕ್ತರ 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 ಧೂಳಿ ಅವರಿಗೆ ತೊಂದರೆ ಕೊಟ್ಟರು ಸುಮ್ಮನೆ ಇರಲ್ಲ ನಮ್ಮ ಸ್ವಾಮಿ. ಯಾರು ದೊಡ್ಡವರು ಯಾರು ಕೊಟ್ಟರು ಸರಿ, ದುರ್ವಾಸರನ್ನೇ ಬಿಡಲಿಲ್ಲ. ಕೊನೆಗೆ ಒಂದು ವರ್ಷ ತಿರುಗಾಡಿ ಬಂದದ್ದಕ್ಕೆ ರಾಜ ಉಪವಾಸ ಕೂತಿದ್ದ, ಅವರಿಗೆ ಊಟ ಹಾಕಿದ್ದಾನು ಊಟ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಅಂಬರೀಷ ಮಹಾರಾಜನ ಚರಿತ್ರೆಯನ್ನು ಹೇಳಿ ನಂತರ ಇಕ್ಷ್ವಾಕು ವಂಶ ಶುವತಃ ಮನೋಹಜ್ಞೆ, ವಯಸ್ಸದ ಮನುಗಳು ಸೀನುವಾಗ ಹುಟ್ಟಿದವರೇ ಇಕ್ಷ್ವಾಕುಲು, ಅವರ ವಂಶ ಬೆಳೆದು ಬರ್ತಾ ಇದೆ. ಅಲ್ಲಿ ಬಂದವರೇ ತಪುಸ್ಥ, ತಪುಸ್ಥ ಅಂದರೆ ಕಪುಲಿ ತಿಷ್ಠಕೀತಿ ತಪುಸ್ಥ ಅಂತ ಅಂದರೆ ಬೆನ್ನಿನ ಮೇಲೆ ಕೂತವ, ಬೆನ್ನು ಕುತ್ತಿಗೆ ಒಂದಾಗುವ ಜಾಗ ತಪುತ್ತು. ವೃಷ ಅಂದ್ರೆ ದೇವತೆಗಳಿಗಾಗಿ ದೈತ್ಯರಿಂದ ಯುದ್ಧ ಮಾಡುವಾಗ ಈ ರಾಜ ಇಂದ್ರದೇವರೇ ಎತ್ತಾಗಿ ಬಂದು ಆ ಎತ್ತಿನ ಬೆನ್ನಿನ ಮೇಲೆ ಕೂತದ್ದಕ್ಕೆ ಈತನಿಗೆ ತಪುತ್ಸ್ಥ ಅಂತ ಹೆಸರು ಬಂತು. ಈತನ ವಂಶದಲ್ಲಿ ಬಂದದ್ದಕ್ಕೆ ನಮ್ಮ ರಾಮನಿಗೆ ಕಾಕುತ್ಸ್ಥ ರಾಮ ಅಂತ ಬಂತು. ಆ ವಂಶದಲ್ಲಿ ಬಂದವರೇ ಯುವನಾಶ್ವ, ಯಜ್ಞವೇನೋ ಮಾಡಿ ಮಕ್ಕಳಿಗಾಗಿ ನೀರು ಅಭಿಮಂತ್ರಿಸಿದ್ದರೆ ರಾತ್ರಿ ನೀರು ಎಲ್ಲಿ ಕಾಣದೆ ಆ ನೀರೇ ಕುಡಿದು ಆ ಫಲವಾಗಿ ಗರ್ಭ ಹೊತ್ತು ಮಕ್ಕಳ ಮಗಳನ್ನ ಪಡೆದು ಆ ಮಗನಿಗೆ ಇಂದ್ರದೇವರು ಬೆರಳಿಂದ ಅಮೃತ ಕೊಟ್ಟಾಗ ಮಾಂಧಾತ ಅಂತ ಹೆಸರು ಪಡೆದವರೇ ಮಾಂಧಾತ ಮಹಾರಾಜ. ಆತನಿಗೆ 50 ಜನ ಮಕ್ಕಳು ಸೌಭರ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಬೇಕಾಗಿ ಬಂತು. ಸೌಭರ ಋಷಿಗಳ ಚರಿತ್ರೆ ಬರ್ತಾ ಇದೆ. ಆ ಜನ್ಮ ಬ್ರಹ್ಮಚಾರಿಗಳಾಗಿ ತಾಳಿಂದಿ ಮಡುವಿನಲ್ಲಿ ನೀರೊಳಗಿದ್ದು ಜಪ ಮಾಡಿದಂತಹ ಮಹಾನುಭಾವರಿಗೆ ಒಂದು ದಿವಸ ದೊಡ್ಡ ಮೀನು ತನ್ನ ಮೇಲೆ ಎಲ್ಲಾ ಮೀನುಗಳನ್ನು ಕೂಡಿಸಿಕೊಂಡು ಮಕ್ಕಳು ಮರಿಮಕ್ಕಳು ಎಲ್ಲರನ್ನ ಕೂಡಿಸಿಕೊಂಡು ಇರಿಸುತ್ತೆ ತಿರುಗ್ತಾ ಇತ್ತು. ಅದು ನೋಡಿದ್ರೆ ಅವರಿಗೆ ಬಂತಂತೆ, ಹಾ ನಾನು ಹೀಗಿದ್ದು ಚೆನ್ನಾಗಿರುತ್ತಲ್ಲ, ಮೊಮ್ಮಕ್ಕಳು ಮೊಮ್ಮಕ್ಕಳು ಬಂದರೆ. ಮಾಂಧಾತ ಮಹಾರಾಜರ ಹತ್ರ ಬಂದು ಒಬ್ಬರನ್ನ ಕೊಡಯ್ಯ ಅಂದ್ರೆ ಕೊಡಲ್ಲ ಅನ್ಲಿಕ್ಕಿಲ್ಲ, ಯಾರಾದರೂ ನಿಮ್ಮನ್ನ ವರ್ಣ ಮಾಡುತ್ತಾರೋ ಮುದುಕರಾದ ನಿಮ್ಮನ್ನು ಆ ಹುಡುಗರು ಯಾರು ವರ್ಣ ಮಾಡುತ್ತಾರೋ ಅವರ ಕರ್ಕೊಂಡು ಹೋಗಿ. ಅರ್ಥ ಆಯ್ತು ಅವರಿಗೆ, ಇದ ನಿನ್ನ ಆಲೋಚನೆ ನಾನು ಹೋಗ್ತೇನೆ ಅಂತ. ಕರ್ಕೊಂಡು ಹೋದ ವ್ಯಕ್ತಿ ಬಂದ, ಇದೆಲ್ಲ ವಿಷ್ಣು ಪುರಾಣದಲ್ಲಿ ಬರ್ತಾ ಇದೆ. ಕರ್ಕೊಂಡು ಹೋದ ವ್ಯಕ್ತಿಗೆ ಮುದುಕನಂತೆ ಕಾಣ್ತಾ ಇದ್ದಾರೆ, ಹುಡುಗಿಯರಿಗೆ ಮಾತ್ರ ಒಳ್ಳೆ ಹುಡುಗನಂತೆ ಕಾಣ್ತಾ ಇದ್ದಾರೆ. ಎಲ್ಲರೂ ಬೈಕೊಂಡ್ರಂತೆ ಅಪ್ಪನನ್ನ, ಹೇಳಿ ಕಳಿಸಿದ್ದೇನು ಒಬ್ಬರು ಮಾತ್ರ ವರ್ಣ ಮಾಡಬೇಕು ಅಂತ. ಇದೇನು ತಂತೆ, ಇಷ್ಟು ಒಳ್ಳೆ ಹುಡುಗನ ಕಳಿಸಿ ಒಬ್ಬರು ಮಾತ್ರ ಅಂದ್ರು. ಎಲ್ಲರೂ ಅಂದುಕೊಂಡಂತೆ ನಾನೊಬ್ಬಳೇ ಹಾರ ಹಾಕ್ಬೇಕು ಅಂತ ಎಲ್ಲರೂ ಹಾಕಿಬಿಟ್ರು. ಭಕ್ತನವನಿಗೆ ಆಶ್ಚರ್ಯ, ಈ ಮುದುಕನಲ್ಲಿ ಏನು ನೋಡಿ ಎಲ್ಲರೂ ಈಗ ಅರ್ಥ ಆಗಿದ್ದಾರೆ, ಆಶ್ಚರ್ಯ ಬಂದು ಹೇಳಿದ ಈಗಾಯ್ತು. ರಾಜ ನೋಡಿದರು, ಓಹೋ ಋಷಿಗಳು ಏನು ಮಾಡಿದ್ದಾರೆ ಅಂತ ಕೇಳಿಕೊಂಡು ತಲೆಬಾಗಿ ಕಳಿಸಿದ, ಆದರೂ ಬಿಟ್ಟಿಲ್ಲ. ಅಯ್ಯೋ ಮಕ್ಕಳ ನಕ್ಕಾಡಿ ಕಳಿಸಿದೆ ಅಂದರೆ ಬಂದು ನೋಡುತ್ತಾನೆ ರಾಜ, 50 ಭವನಗಳು 50 ರೂಪದಿಂದ ಸೌಧ ಋಷಿಗಳು ಯೌವನದಲ್ಲಿ ನಿಂತಿದ್ದಾರೆ. ಎಲ್ಲರಿಗೂ ತಾನು ತನ್ನ ಮಕ್ಕಳಿಗೆ ಕೊಡಲಾಗದ ಸೌಖ್ಯಗಳನ್ನ ಕೊಡ್ತಾ ಇದ್ದಾರೆ. ಅವರು ನಮಸ್ಕಾರ ಮಾಡಿ ಹೋದರಂತೆ. ಇಷ್ಟು ಗೊತ್ತು. ಇನ್ನೊಂದು ವಿಷಯ ವಾದಿರಾಜರು ತಿಳಿಸಿಕೊಡುತ್ತಾರೆ, ಏನಪ್ಪ ಅಂದರೆ ಅವರು ಸುಮ್ಮನೆ ಮದುವೆ ಆಗ್ಲಿಲ್ಲ, ಆ ಮೀನು ತಮ್ಮ ಸುತ್ತ ತಿರುಗಾಡುವಾಗ ಆಲೋಚನೆ ಬಂತಲ್ಲ ಮದುವೆ ಆಗ್ಬೇಕು ಅಂತ, ಥಟ್ಟನೆ ನೋಡಿದರಂತೆ, ಯಾಕೆ ನನ್ನೊಳಗಿರುವ ಭಗವಂತ ಇಂಥ ಆಲೋಚನೆ ಕೊಟ್ಟ ನನಗೆ ಎಂದುಕೊಳ್ಳಿಲ್ಲ. ಮದುವೆ ಮಾಡಿಕೋಬೇಕು ಅಂತ ಆಲೋಚನೆ ಬರಲಿಕ್ಕೆ ಮೂಲ ಏನು ಅಂತ ನೋಡಿದರು. ಒಳಗೆ ದೇವರು ಪೋಸ್ಟ್ ಮಾಡಿದ ಅಂದ್ರೆ ಈ ಆಲೋಚನೆ ಟಕ್ಕನ್ನು ಕೊಟ್ಟ ಕೂಡಲೇ ನೋಡಿದರು, ಸ್ವಾಮಿ ಯಾಕೆ ಕೊಟ್ಟ ಅಂತ ನೋಡುತ್ತಾರೆ. 50 ಜನ್ಮಗಳಲ್ಲಿ ಪ್ರಾರಬ್ಧ ಅನುಭವಿಸಬೇಕಾಗಿತ್ತು, 50 ಜನ್ಮಗಳಲ್ಲಿ ಅನುಭವಿಸಬೇಕಾದ ಪ್ರಾರಬ್ಧ ಒಂದೇ ಜನ್ಮದಲ್ಲಿ 50 ರೂಪ ಧಾರಣೆ ಮಾಡಿ ಅನುಭವಿಸಿದರು. ಇದು ಆಚಾರ್ಯರು ಭಾಷ್ಯದಲ್ಲಿ ಇದನ್ನು ಉಲ್ಲೇಖ ಮಾಡುತ್ತಾರೆ. ವಾದಿರಾಜರು ಸುಂದರವಾಗಿ ಒಂದು ಉಲ್ಲೇಖ ಮಾಡುತ್ತಾರೆ, ಹೇಳ್ತಾರೆ ಯಥಾ ಸೌಹರಿಹಿ ಅಂತ ಹೇಳ್ತಾರೆ. ಪೌರಋಷಿಗಳು ಯೋಗ ಚರೆಯಿಂದ 50 ಜನ್ಮದ ಕರ್ಮವನ್ನು ಅನುಭವಿಸಿದರು. ಇಲ್ಲದಿದ್ದರೆ ಸೌಹಋಷಿಗಳ ಚರಿತ್ರೆ ಕೇಳಿದರೆ ಏನಪ್ಪ ಋಷಿಗಳು ಜಪ ಮಾಡ್ತಾ ಇದ್ರು, ಮದುವೆ ಮಾಡಿಕೋಬೇಕನಿಸಿತು ಮಾಡಿಕೊಂಡ್ರು, ಇದಕ್ಕ ಭಾಗವತ ಅಂದ್ರೆ ಇಲ್ಲ, ಯೋಗ ಚರ್ಯ ಇದೆ ಅದು ನೋಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬಂದವರೇ ವಿಷ ಸಹಿತ ಬೆಳೆದವ ಸಗರ, ಗರ ಸಹಿತ ಬೆಳೆದವ ಸಗರ ಚಕ್ರವರ್ತಿ, 60,000 ಜನ ಮಕ್ಕಳನ್ನ ಪಡೆದ, ಎಲ್ಲರೂ ಕಪಿಲ ಮಹರ್ಷಿಗಳ ನೋಟಕ್ಕೆ ತುತ್ತಾಗಿ ಬೂದಿಯಾಗಿ ಬಿದ್ದರು. ಇನ್ನೊಬ್ಬ ಮಗ ಅಸಮಂಜಸ, ಸಮಂಜಸ ಅಲ್ಲ, ಹುಟ್ಟಿದ ಕೂಡಲೇ ಎಲ್ಲ ಮಕ್ಕಳನ್ನ ಕೊಂದು ಕೊಂದು ಸರಿಯುವ ಮೇಲೆ ಹಾಕ್ತಾ ಇದ್ದ. ಅಪ್ಪ ದೇಶ ಬಹಿಷ್ಕಾರ ಅಡುಗು ಹಾಕಿದ ಕೂಡಲೇ ಎಲ್ಲ ಮಕ್ಕಳನ್ನ ಬದುಕಿಸಿಕೊಟ್ಟ. ಯಾಕಪ್ಪ ಹೀಗ್ ಮಾಡಿದೀಯಾ, ಹೊರಗೆ ಹೋಗ್ಲಿಕ್ಕೆ ನಾನು ಯೋಗಿ ಇರಲ್ಲ ಅಂತ ಹೇಳಿ ಹೋದ. ಅವರ ಮಗನೇ ಅಂಶುಮಂತ, ಅಂಶುಮಂತ ಆ ಯಜ್ಞಾಶ್ವವನ್ನು ತಂದು ಯಜ್ಞ ಪೂರ್ಣ ಮಾಡಿದ, ಕಪಿಲ ಋಷಿಗಳ ಅನುಗ್ರಹ ಪಡೆದ, ಪಿತೃಗಳ ಮೋಕ್ಷಕ್ಕಾಗಿ ಗಂಗೆಯನ್ನ ಕರೆಕೊಂಡು ಬರಲಿಕ್ಕೆ ಪ್ರಯತ್ನ ಪಟ್ಟ, ಆಗಲಿಲ್ಲ. ಅವರ ಮಗ ದಿಲೀಪ ಅವರಿಗೂ ಆಗಲಿಲ್ಲ. ಅವರ ಮಗ ಭಗೀರಥ ಕರೆಕೊಂಡು ಬಂದ, ಭೂಮಿಯನ್ನೇ ಪವಿತ್ರ ಮಾಡಿದ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ನಮ್ಮ ರಾಮಚಂದ್ರ ಬರ್ತಾ ಇದ್ದಾನೆ, ಆ ವಂಶದಲ್ಲೇ ಬರ್ತಾ ಇದ್ದಾನೆ. ದಶದಿಗ್ರಥನ ಮಗನಾಗಿ ಬಂದ, ದಶದಿಕ್ಕುಗಳಲ್ಲಿ ರಥವನ್ನ ಏಕಕಾಲದಲ್ಲಿ ಓಡಿಸುವ ಮಹಾನುಭಾವನೇ ದಶರಥರು. ಅವರ ಮಗನಾಗಿ ಬಂದ, ಬಂದ ಸ್ವಾಮಿ ಚೂರು ಗಲಾಟೆ ಮಾಡಿದಂತೆ, ಚಂದ್ರ ಬೇಕೆಂದು ತಾ ಹಠ ಮಾಡಿದ, ಹೆಚ್ಚು ಮಾಡಲಿಲ್ಲ. ರಾಮಾಯಣ ಎಲ್ಲಿ ಹೇಳಿಲ್ಲ ರಾಮ ಗಲಾಟೆ ಮಾಡಿದ್ದು, ಆಗವಾಗ ಮಾತ್ರ ಕೆಟ್ಟದ ಕುರಿತು ಹೇಳ್ತಾ ಇದೆ. ರಾಮನ ಕುರಿತು ಎಲ್ಲಿ ಕಂಟೆ ಮಾಡಿದ್ದಿಲ್ಲ, ಬಹಳ ದಿಗ್ಗ ಬೇಡ. ಎಲ್ಲ 10 ಅವತಾರಗಳಲ್ಲಿ ಜನರ ಜೊತೆಗೆ ಬೆರೆತ ಅವತಾರಗಳು ಎರಡೆ, ಒಂದು ರಾಮ ಕೃಷ್ಣ, ತತ್ರಾಗಿ ರಾಮಚೂರು ದೂರವೇ ಸ್ವಲ್ಪ ಗಂಭೀರವಾಗಿ ನಿಂತ, ಎಲ್ಲರಿಗೂ ಬೇಕಾದ ಅನಿಸಿಕೊಂಡ ಆದರೆ ಗಂಭೀರವಾಗಿ ನಿಂತ. ಕೃಷ್ಣ ಒಬ್ಬನೇ ಭುಜದ ಮೇಲೆ ಕೈ ಹಾಕಿ ತಿರುಗಾಡಿದ್ದು, ಚಿವುಟಿದ್ದು, ಹೊಡೆದದ್ದು ಎಲ್ಲ ಅವನೇ ಮಾಡಿದ, ಯಾರು ಈ ರಾಮನೇ ಮಾಡಲಿಲ್ಲ. ಆ ರಾಮ ಮಾತ್ರ ಬಹಳ ಸುಂದರನಾಗಿದ್ದ ಅಂತ ವರ್ಣನೆ ತುಂಬಾ ಚೆನ್ನಾಗಿದೆ. ಜನಕ್ಕೆ ಬಹಳ ತೊಂದರೆ ಆಯ್ತಂತೆ ರಾಮನ್ ನೋಡೋ ಕಾಲಕ್ಕೆ, ಒಂದ್ ಅವಯವ ನೋಡುವವರಿಗೆ ಇನ್ನೊಂದು ಅವಯವ ನೋಡ್ಲಿಕ್ಕೆ ಮನಸ್ಸಿಗೆ ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ, ಕೆಳಕ್ಕೆ ಬರ್ತಾ ಇಲ್ಲ, ಕೂದಲು ನೋಡಿದವರು ಅಲ್ಲೇ ಇರ್ತಾ ಇದ್ದಾರೆ ಅಂದುಕೊಂಡಂತೆ. ಈ ರಾಮ ಇಷ್ಟು ಸುಂದರ ಯಾಕಿದ್ದಾನೆ, ನಾವು ಎಲ್ಲಾ ಅವಯವ ನೋಡೋದು ಹಾಗೆ ಯಾವಾಗ ಬರುತ್ತೋ ಅಂತ ನೋಡ್ತಾ ಇದ್ರಂತೆ. ಅಷ್ಟು ಚೆನ್ನಾಗಿದ್ದ, ಅಪ್ಪನ ಹತ್ರ ಹೋಗ್ತಾ ಇದ್ದಾನೆ, ಹೋಗುವಾಗ ನಗು, ಸುಂದರವಾದ ನಗು, ಏನು ಪಟ್ಟಾಭಿಷೇಕಕ್ಕೆ ಅಂತ ಹೊರಬಂದದ್ದು ಕಾಡಿಗೆ ಹೋಗ್ಲಿಕ್ಕೆ, ಆಗಲೂ ಅದೇ ಸುಂದರವಾದ ನಗು. ಹೇಳಿದ್ರಂತೆಲ್ಲರೂ ಕೂಡ ವಸಿಷ್ಠ ಮಹರ್ಷಿಗಳಿಗೆ, ಸ್ವಾಮಿ ನೀವು ಮುಹೂರ್ತಕ್ಕೂ ಹೆಚ್ಚು ಕಮ್ಮಿ ಇಟ್ಟಂತ ಕಾಣುತ್ತೆ, ಅದಕ್ಕೆ ಪಟ್ಟಾಭಿಷೇಕ ಆಗಬೇಕಾದ ಕಾಡಿಗೆ ಹೊರಟ. ಇಲ್ಲಯ್ಯ ನಾನು ಇಟ್ಟದ್ದು ಸರಿಯಾಗಿದೆ, ನಾನು ಇಟ್ಟದ್ದೇ ಮುಹೂರ್ತ ಕಾಡಿಗೆ ಹೋಗ್ಲಿಕ್ಕೆ, ಇಲ್ಲದಿದ್ದರೆ ರಾಮಚಂದ್ರ ಬಂದದ್ದು ನಮ್ಮಂತೆ ತಿಂದು ಕೊಡ್ಲಿಕ್ಕಲ್ಲ, ರಾಕ್ಷಸರ ಸಂಹಾರಕ್ಕೆ ಬಂದ ಅಂತ ಹೇಳಿದ್ರು. ಆ ರೀತಿಯಲ್ಲಿ ರಾಮಚಂದ್ರನ ಚರಿತ್ರೆಯನ್ನ ತಿಳಿಸಿಕೊಡುತ್ತ ಚಂದ್ರವಂಶದ ವರ್ಣನೆ ಮಾಡುತ್ತಾ ಇದ್ದಾರೆ. ಅಲ್ಲಿ ಬಂದವರೇ ವಿಶೇಷವಾದಂತಹ ವಂಶದಲ್ಲಿ ಖ್ಯಾತಿಯನ್ನ ತಂದುಕೊಟ್ಟವರು ನಹುಷ ಮಹಾರಾಜ. നഹുഷ മഹാരാജന മകനെ, അയാത്തി മഹാരാജ, അയാത്തി മഹാരാജ തുമ്പാ ദൊഡ്ഡവൻ എടുത്തായിട്ടാരെ നമ്മ മനസ്സിക്ക് രപ്ലിക്കാലി വരുത്തായത് ദേവയാനെന്ന മതിയായ ಸೇವಕಿಯಾಗಿ ಬಂದಿರುವಂತಹ ಶರ್ಮಿಷ್ಠೆಯನ್ನ ಹೇಳಿ ಕಳಿಸಿದ್ರು ಶುಕ್ರಾಚಾರ್ಯರು. ಇವಳನ್ನ ಸೇವಕಿಯಾಗಿ ನೋಡು, ಹೆಂಡತಿಯಾಗಿ ಸ್ವೀಕಾರ ಮಾಡಬಾರದು ಅಂತ ಹೇಳಿ ಕಳಿಸಿದರು. ಗೊತ್ತಿಲ್ಲದೆ ಸ್ವೀಕಾರ ಮಾಡಿದ ದೇವಯಾನಿಗೆ ಗೊತ್ತಿಲ್ಲದೆ. ಅದಕ್ಕಾಗಿ ಮತ್ತ ಅಪ್ಪನ ಹತ್ರ ಹೇಳಿದ್ದಕ್ಕೆ ಶುಕ್ರಾಚಾರ್ಯರು ಶಾಪ ಕೊಟ್ಟರು, ಮುದಿತನ ಬರಲಿ ಅಂತ. ಯೌವನದಿಂದ ನಾನು ಅನುಭವಿಸಿದರೆ ಹೊರಟು ನನಗೆ ವೈರಾಗ್ಯ ಬರಲ್ಲ ಅಂತ ತಿಳಿದುಕೊಂಡದ್ದಕ್ಕೆ ಮಕ್ಕಳನ್ನೇ ಬೇಡಿದ. ನನಗೆ ಯವನ ಕೊಡಿ, ನನ್ನ ಮುದಿತನ ತಗೊಳ್ಳಿ ಅಂತ. ಎಲ್ಲ ನಾಲ್ಕು ಜನ ಮಕ್ಕಳು ಹೇಳಿದ್ರು, ನೀನು ಅಪ್ಪನೇನ ಈ ರೀತಿ ಕೇಳಬಹುದಾ ಅಂತ ಕೇಳಿದ್ರು. ಒಬ್ಬ ಮಾತ್ರ ತಲೆಬಾಗಿದ, ಅಪ್ಪ ನಿಮಗೆ ಯವನ ಕೊಡುವುದೇ ನನ್ನ ಜನ್ಮ ಸಾರ್ಥಕ ತಗೊಳ್ಳಿ ಅಂತ ಹೇಳಿದ. ಹಾಗೆ ಮಾಡಿದ. ಹಾಗೆ ತುಂಬಾ ಸಾವಿರಾರು ವರ್ಷಗಳ ಕಾಲ ಯವನದಿಂದ ಭೋಗ ಪಟ್ಟು ಕೊನೆಗೆ ಹೇಳಿದ್ರು, ಭೋಗ ಕೊಟ್ಟರೆ ವೈರಾಗ್ಯ ಬರಲ್ಲ. ಅಗ್ನಿಯನ್ನ ಚಿಕ್ಕ ಚಿಕ್ಕ ಏನು ತುಪ್ಪದ ತುಂತುರುಗಳಿಂದ ಶಾಂತಿ ಮಾಡಲಿಕ್ಕೆ ನೋಡಿದರೆ ಹೇಗೆ ಉರಿಯುತ್ತೋ ಹಾಗೆ ನಮ್ಮ ಭೋಗದ ಲಾಲಸೆ ಇನ್ನ ಬೆಳೆಯುತ್ತೆ, ಅದು ಶಾಂತವಾಗಲ್ಲ. ಜ್ಞಾನದಿಂದಲೇ ವೈರಾಗ್ಯ ಸಂಪಾದನೆ ಮಾಡಬೇಕು ಅಂತ ತಿಳಿಸಿಕೊಟ್ಟ ಮಹಾನುಭಾವರು ಬಹಳ ಪುಣ್ಯ ಮಾಡಿದರು. ಮಗನಾದ ಪೂರ್ವಿಗೆ ವಂಶವನ್ನ ಒಪ್ಪಿಸಿಕೊಟ್ಟರು, ಯವನ ಕೊಟ್ಟು ಬಿಟ್ಟರು, ಸ್ವರ್ಗಕ್ಕೆ ಹೋದರು. ಇಲ್ಲಿ ಕಸ ಬರುತ್ತೆ, ಭಾರತದಲ್ಲಿ ಬರುತ್ತೆ. ಅಲ್ಲಿಗೆ ಹೋಗಿ ಕೂತ ಮೇಲೆ ಚೆನ್ನಾಗಿರ್ಬೋದು, ಮಹಾನುಭಾವರು ಚೆನ್ನಾಗಿದ್ರು, ಒಳ್ಳೆ ತಾವು ಸಂಪಾದನೆ ಮಾಡಿದ ಪುಣ್ಯದಿಂದ ಲೋಕದಲ್ಲಿ ವಿಹಾರ ಮಾಡುತ್ತಾ ಇದ್ದಾರೆ. ಒಂದು ದಿವಸ ಇಂದ್ರದೇವರು ಕೂತಿದ್ದಾರೆ, ಇವರು ಕೂತಿದ್ದಾರೆ, ಹಾಗೂ ಹೀಗೂ ಮಾತು ಬಂತು. ಅಲ್ಲ ನೀವು ತುಂಬಾ ಯಾಗಗಳು ಮಾಡಿದ್ದೀರಾ ಏನು ಅಂತೆಲ್ಲ ಇಂದ್ರದೇವರು ಕೇಳಿದ್ರೆ, ನಾನೇ ಎಲ್ಲ ಮಾಡಿದೆ ಅಂತ ಚೂರು ಬಂತು. ಬಿದ್ದರಲ್ಲಿಂದ ಎಲ್ಲಾ ಪುಣ್ಯ ಕ್ಷೀಣ ಆಗಿ ಕಳೆದು ಬೀಳ್ತಾ ಇದ್ದಾರೆ. ಬೀಳುವಾಗ ಒಳ್ಳೆ ಯಜ್ಞ ಕುಂಡ, ಆ ಯಜ್ಞ ಕುಂಡದ ಸನ್ನಿಧಾನದಲ್ಲಿ ಬೀಳ್ತಾ ಇದ್ದಾರೆ. ಆ ಯಜ್ಞದ ವಾಸನೆಗೆ ಆನಂದ ಆಗ್ತಾ ಇದೆ, ತಳಕಳಗ ಬೀಳ್ತಾ ಇದ್ದಾರೆ. ಅಲ್ಲಿರುವ ಎಲ್ಲರೂ ಕೂಡ ಇವರು ನೋಡುತ್ತಾರೆ ದಿವ್ಯ ಪುರುಷನನ್ನ. ಯಾರು ನೀವು ಅಂತ ನಿಲ್ಲಿಸಿ ಕೇಳಿದ್ರು, ಎಲ್ಲಾ ಸ್ವರ್ಗ ವಿಶೇಷಗಳು ಕೇಳಿದ್ರು. ಆ ಕೇಳಿದಾಗ ಹೇಳ್ತಾರೆ, ನಮ್ಮ ಪುಣ್ಯ ಕೊಡ್ತೇವೆ, ನೀವು ಮೇಲಕ್ಕೆ ಮತ್ತು ಹೋಗಿ. ಅವಾಗ ರಾಜನ ಮಾತು ನೋಡಿ, ಯಾತಿ ಮಹಾರಾಜ ನಾನು ಭಿಕ್ಷೆ ಹೇಳುವವನಲ್ಲ, ರಾಜ ನಾನು ಇನ್ನೊಬ್ಬರ ಪುಣ್ಯ ತಗೊಂಡು ಬದುಕುವವನಲ್ಲ, ಆಗಲಿ ನನ್ನ ಬೇಡದಕ್ಕೆ ಬಿಟ್ಟು ಬಿಡಿ, ಏನಾದರೂ ಆಗುತ್ತೆ. ಅಷ್ಟರೊಳಗೆ ಆ ಯಜ್ಞ ಮಾಡುವಂತವರು ಏನಿದ್ದಾರಲ್ಲ ಅವರ ತಾಯಿ, ಆ ತಾಯಿ ಮಹಾಜ್ಞಾನಿ ಯಾರೋ ಅಲ್ಲ, ಯಯಾತಿ ಮಹಾರಾಜನ ಮಗಳು. ಹೇಳಿದ್ಲು ಅಂದ್ರೆ ಆಕೆಯ ಚರೆ ವರ್ಣನೆ ಮಾಡುತ್ತಾರೆ. ಭಾರತ ಕೇಳಬೇಕು, ಅದಕ್ಕೆ ಪೂರ್ಣ ಭಾರತ ಕೇಳಿದ್ರೇನೆ ಆನಂದ ಆಗುತ್ತೆ. ಆಕೆ ಈ ಮೃಗಗಳು ಜಿಂಕೆಗಳ ಜೊತೆಗೆ ತಾನೂ ಒಂದು ಜಿಂಕೆಯಂತೆ ಓಡಾಡುತ್ತಾ ತಪಸ್ವಿ, ಬಹಳ ತಪಸ್ವಿ, ವೈರಾಗ್ಯಕಾರಿ. ಆ ಜಿಂಕೆಗಳ ನಡುವೆ ಯಾರು ಈಕೆ ಅಂತ ಗೊತ್ತಾಗದಂತೆ ಓಡಾಡುತ್ತಾ ಇದ್ದಂತೆ. ಅದೊಂದು ಓಟ, ಆ ಓಟವನ್ನು ಇಟ್ಟುಕೊಂಡು ತಿರುಗಾಡುತ್ತಾ ಮಕ್ಕಳನ್ನು ಬಿಟ್ಟು ಕಾಡಲ್ಲಿ ತಿರುಗಾಡುತ್ತಾ ಅಂದುಕೊಳ್ಳದೆ ಮಕ್ಕಳಿರುವ ಜಾಗಕ್ಕೆ ಬರ್ತಾ ಇದ್ದಾಳೆ. ನೋಡುತ್ತಾಳೆ, ಅವರು ನೋಡಿದರೆ ಆಕಾಶದಲ್ಲಿ ಏಯಾತಿ ಮಹಾರಾಜ ಇದ್ದಾರೆ. ಅವಾಗ ಮಕ್ಕಳಿಗೆ ಹೇಳಿದ್ದು, ಏ ಮಕ್ಕಳೇ ಯಾರಂದುಕೊಂಡಿದ್ದೀರಾ ನಿಮ್ಮ ತಾತನೇ ಎಂದು. ಆಗ ಹೇಳಿದರು, ನೀವು ತಾತ ಆದ್ದರಿಂದ ನಮ್ಮ ಪುಣ್ಯ ತಗೊಳ್ಳುವ ಹಕ್ಕಿದೆ. ಅವಾಗ ಒಪ್ಪಿದರಂತೆ. ಒಪ್ಪಿದ್ದಕ್ಕೆ ವಿಶೇಷ ಪುಣ್ಯವನ್ನೆಲ್ಲ ಕೊಟ್ಟರು, ಆ ಪುಣ್ಯವನ್ನ ಕಾರ್ಯ ತಗೊಂಡು ಹೋಗಿದ್ದಾರೆ ಅಂತ ಹೇಳುತ್ತಾರೆ. ವಿಶೇಷ ಕಥೆಗಳೆಲ್ಲ ಭಾರತದಲ್ಲಿ ಬಹಳ ಅಪರೂಪವಾಗಿ ಬರುತ್ತೆ. ಅದಕ್ಕೆ ಯಾಕೆ ಮಹಾರಾಜರ ರಕ್ತ ಸ್ಮರಣೆ ಆಗಬೇಕು ಅಂತ ಹೇಳುತ್ತಾರೆ. ಅವರ ವಂಶದಲ್ಲಿ ಬಂದವರೇ ಅನು, ದೃಶ್ಯು, ತುಳವಸು, ಯದು ಮೊದಲಾದ ಮಹಾನುಭಾವರು ಬಂದರು. ಯದು ಅಲ್ಲಿಂದ ಬಂದದ್ದೇ ಪುರೋಟ್ರ ವಂಶ. ಅಲ್ಲಿ ಬಂದವರೇ ನಮ್ಮ ಯಾದವರು, ಯಾದವರಲ್ಲಿ ಬಂದವರೇ ನಮ್ಮ ಸ್ವಾಮಿ ಶ್ರೀಕೃಷ್ಣ ಅಂತ ತಿಳಿಸಿದಾಗ ಶ್ರೀಕೃಷ್ಣನ ಕಥೆಯನ್ನ ತಿಳಿಸಿಕೊಡಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣನ ಕಥೆ ಏನು ಅಂದರೆ, ಗೋಳಿನಿಂದ ಶುರುವಾಗ್ತಾ ಇದೆ. ದೈತ್ಯರು ಕೊಡುವ ತೊಂದರೆಗೆ ಪಡುವ ದುಃಖ. ಭೂದೇವಿಗೆ ಎಲ್ಲಾ ಭಾರ, ಪರ್ವತವೂ ಭಾರ ಆಗ್ಲಿಲ್ಲ, ಈ ದೈತ್ಯರು ಮಾಡುವ ಪಾಪದ ಭಾರ ಜಾಸ್ತಿ ಆಯಿತಂತೆ. ತಡೆಯಲಾರದೆ ತಾನು ದೇವರ ಹತ್ತಿರ ಬ್ರಹ್ಮದೇವರ ಮೂಲಕ ದೇವತೆಗಳ ಮೂಲಕ ಹೋಗ್ತಾ ಇದ್ದಾಳೆ. ಹೋಗುವಳು ಮಾಮೂಲಾಗಿ ಸ್ತ್ರೀ ರೂಪದಿಂದ ಹೋಗಬಾರದೆ, ಹೋಗಿಲ್ಲ, ಗೋ ರೂಪವಿಲ್ಲ ಹೋದ್ರಂತೆ. ಯಾಕಪ್ಪ ಅಂದರೆ ದೇವರಿಗೆ ಗೋವನ್ನು ನೋಡಿದ ಕೂಡಲೇ ಸಂತೋಷ ಅಂತೆ, ಆ ರೂಪ ನೋಡಿದ ಕೂಡಲೇ ಆನಂದ ಪಡ್ತಾನೆ. ಅದಕ್ಕೆ ನೋಡಿ ಶ್ರೀನಿವಾಸನನ್ನ ಬೆಳಿಗ್ಗೆ ಎಬ್ಬಿಸುವುದು, ಬಾಗಿಲು ತೆಗೆದ ಕೂಡಲೇ ಗೋವಿರಬೇಕು. ಶ್ರೀರಂಗದಲ್ಲಿ ಅಲ್ಲೂ ಗೋವನ್ನು ಕರ್ಕೊಂಡು ಬರುತ್ತಾರೆ. ಯಾಕೆ? ದೇವರ ದೃಷ್ಟಿ ಗೋವಿನ ಮೇಲೆ ಬಿದ್ದ ಕೂಡಲೇ ಆನಂದ ಆಗಿಬಿಡುತ್ತಂತೆ ಸ್ವಾಮಿಗೆ. ಅದಾದನ ಒಳ್ಳೆ ಉನ್ನತ ಗುಣ. ಅದಕ್ಕೆ ತಾನು ಗೋ ರೂಪದಲ್ಲಿ ಹೋದಲು ನಮಗೂ ಹೇಳ್ತಾ ಇದ್ದಾರೆ, ವೇದವನ್ನ ಮುಂದಿಟ್ಟುಕೊಂಡು ಹೋದರೆ ಕಾರ್ಯ ಆಗುತ್ತೆ. ವೇದ ಪಾರಾಯಣ ಪ್ರಿಯಾತ, ವೇದ ಪ್ರಿಯನಾದ. ಅದರಿಂದ ವೇದವನ್ನು ನಾವು ಹೊತ್ತುಕೊಂಡು ನಾವು ಗೋವುಗಳಾಗಿ ಹೋದರೆ ಗೋವಿನ ಲಕ್ಷಣ ಏನು ಅಂದರೆ ಚೆನ್ನಾಗಿ ಈ ಅದು ಹೇಗಿರುತ್ತೆ ನೋಡಿ, ಗೋವು ಹೋಗೋದು ಮೂಸಿ ನೋಡತಾ ಹೋಗ್ತಾ ಇರುತ್ತೆ, ಚೂರು ಚೂರು ಹುಲ್ಲನ್ನ ತಿನ್ನುತ್ತಾ ಹೋಗ್ತಾ ಇರುತ್ತೆ. ವೇದವೂ ಅಷ್ಟೇ, ದೇವರನ್ನ ಮೂಸಿ ನೋಡ್ತಾ ಹೋಗುತ್ತೆ. ಪೂರ್ಣ ನೋಡ್ಲಿಕ್ಕಾಗಲ್ಲ, ಅಲ್ಲಲ್ಲಿ ಅಲ್ಲಲ್ಲಿ ಮೂಸಿ ನೋಡುತ್ತೆ ದೇವರನ್ನ, ಚೂರು ಚೂರು ಅಲ್ಲಲ್ಲಿ ಅಗದು ಹೋಗುತ್ತೆ. ಆಡಿನಂತೆ ಅಲ್ಲ, ಆಡು ಎಲ್ಲ ತಿಂದು ಬಿಡುತ್ತೆ. ಗೋವು ಇನ್ನ ಪಕ್ಕದಲ್ಲಿ ಬರುವ ಇನ್ನೊಂದು ಪ್ರಾಣಿಗೆ ಹುಲ್ಲು ಬಿಟ್ಟು ಹೋಗುತ್ತಂತೆ, ಚೂರು ಚೂರು ತಿಂದು ಹೋಗುತ್ತೆ. ವೇದ ಇನ್ಯಾರು ಪಕ್ಕದಲ್ಲಿ ಪ್ರಾಣಿ ಇಲ್ಲ, ತಲೆಗೆ ಕೈಲಾಗಲ್ಲ, ದೇವರನ್ನ ಪೂರ್ಣ ತಗೊಳ್ಳಿಕ್ಕೆ ಅಲ್ಲಲ್ಲಿ ತಗೊಂಡು ಹೋಗ್ತಾ ಇದೆ. ನಾವು ವೇದವನ್ನು ಅನುಸರಿಸಿ ದೇವರ ತತ್ವ ಚೂರು ಚೂರು ಗ್ರಹಣ ಮಾಡಿ ದೇವರ ಎದುರಿಗೆ ಹೋದಾಗ ನಮ್ಮಲ್ಲಿ ಗೋವತ್ವ ಬರುತ್ತೆ. ಆವಾಗ ದೇವರ ಅನುಗ್ರಹ ಮಾಡುತ್ತಾರೆ. ಸ್ವಾಮಿ ಅನುಗ್ರಹ ಮಾಡಿ ಹೇಳಿದ, ನಾನು ಬರ್ತೇನೆ, ಎಲ್ಲರೂ ಆಯಾ ವಂಶಗಳಲ್ಲಿ ಹುಟ್ಟಿ ಬನ್ನಿ. ಯೋಗ ಮಾಯೆಗೆ ಹೇಳಿದ, ಸ್ವಾಮಿ ನೀನು ಆರು ಜನ ಮಕ್ಕಳನ್ನ ಕರಕೊಂಡು ಬಂದು ದೇವತೆಯ ಗರ್ಭದಲ್ಲಿಡಬೇಕು. ಯಾರ ಆರು ಜನ ಅಂದ್ರೆ ಹೇಳ್ತಾರೆ ಹಿಂದೆ ಕಾರಣೇನಿ, ಆತನ ಮಕ್ಕಳು ಆರು ಜನ ಷಡ್ಗರ್ಭರು ಅಂತ ಅವರ ಹೆಸರು. ಅವರಿಗೆ ಬ್ರಹ್ಮದೇವರ ವರವಂತು ತಪಸ್ಸನ್ನು ಮಾಡಿದ್ರು ಬ್ರಹ್ಮದೇವರ ಹತ್ರ ಅವರ್ಧಂತ ವರವನ್ನು ಪಡೆಯಲಿಕ್ಕೆ. ಅದು ಹಿರಣ್ಯಕಟುವಿನ ಕಾಲ, ಹಿರಣ್ಯಕಟುವಿನ ಕಾಲದಲ್ಲಿ ತಪಸ್ಸನ್ನು ಮಾಡಿ ಅವರ್ಧಂತ ವರವನ್ನು ಪಡೆದು ಬಂದವರಿಗೆ ಹಿರಣ್ಯಕಟುವು ಕೇಳಿದ, ನೀವು ಎಲ್ಲಿಗೆ ಹೋಗಿ ಬರ್ತಾ ಇದ್ದೀರಾ? ನಾನು ಅವರ್ಧಂತ ವರವನ್ನು ಪಡೆದು ಬಂದೆ ಅಂತ ಆ ಕಾರಣ ಏನೇ ಮಕ್ಕಳು ಹೇಳಿದರು. ಹೇಳಿದಾಗ ಹಿರಣ್ಯಕಟುವು ಹೇಳಿದ, ನನ್ನನ್ನು ಬಿಟ್ಟು ಬ್ರಹ್ಮದೇವರ ಕುರಿತು ತಪಸ್ಸಾಕ್ ಮಾಡಿದ್ದೀರ, ಯಾಕೆ? ನಾನೇ ದೇವರು, ನಾನೇ ದೇವರಿರುವಾಗ ಇನ್ನೊಬ್ಬ ಬ್ರಹ್ಮದೇವರ ಕುರಿತು ತಪಸ್ಸನ್ನು ಯಾಕೆ ಮಾಡಿದ್ದೀರಾ? ಮಾಡಿದ್ದೀರಲ್ವಾ, ನಿಮಗೆ ಅವಧಿತವಾದಂತಲ್ಲ, ನಾನು ಶಾಪ ಕೊಡ್ತಾ ಇದ್ದೇನೆ. ಸಾವಿಲ್ಲವಲ್ಲ ನಿಮಗೆ, ನಿಮ್ಮಪ್ಪನೇ ನಿಮ್ಮನ್ನು ಕೊಲ್ಲಲಿ. ಅಲ್ಲ, ದೈತ್ಯ ಅವನ ಶಾಪ ಸತ್ಯ ಹಾಕಿ ಮಾಡಬೇಕು ಅಂದರೆ ಒಳಗೆ ಜಯನಿದ್ದ, ಅದಕ್ಕೆ ಶಾಪಕ್ಕೆ ಬೆಲೆ ಬಂತು, ಅದನ್ನು ಸತ್ಯ ಮಾಡಲಿಕ್ಕಾಗಿ ಆಗ ಹುಟ್ಟಿದ ಷಡ್ಗರ್ಭರನ್ನ ಹಾಗೆ ಇಟ್ಟು ಅವರನ್ನ ಚೂರು ಒಂದು ಅಂಶ ತಗೊಂಡು ಬಂದು ದೇವತೆಯಲ್ಲಿ ಸೇರಿಸಿ ಅವರಪ್ಪ ಕಾರಣೆಯಲ್ಲಿಯೇ ಕಂಸನಾಗಿ ಬಂದಿದ್ದ. ಆ ಕಂಸದಿಂದ ಮಕ್ಕಳನ್ನ ಕೊಲ್ಲಿಸಿ ಮತ್ತು ಆ ಜೀವನನ್ನ ಅಲ್ಲಿ ಸೇರಿಸುವ ಜವಾಬ್ದಾರಿ ಯೋಗ ಮಾಯೆ ತಗೊಂಡು ಇದೆಲ್ಲ ಆಚಾರ್ಯರು ತಿಳಿಸಿಕೊಡ್ತಾರೆ ನಮಗೆ. ನಂತರ ಇನ್ನೊಬ್ಬ ಏಳನವ ಬರ್ತಾನೆ, ಈ ಮಗು ಸಾಮಾನ್ಯ ಅಲ್ಲ, ಇಬ್ಬರು ತಾಯಿಯಂದರು ಕೇಳಿಕೊಂಡಂತೆ ತಪಸ್ಸು ಮಾಡಿದರು ಹಿಂದೆ, ನಮಗೆ ಒಬ್ಬರೇ ಮಗ ಆಗಬೇಕು. ಅರ್ಥ, ಒಬ್ಬರು ಹೊಡೆದು ಇನ್ನೊಬ್ಬರು ಬೆಳೆಸೋದಲ್ಲ, ಇಬ್ಬರು ಹೊಡೆಯಬೇಕು ಅಂತ. ಒಬ್ಬ ಮಗನ ಇಬ್ಬರು ಹೊಡೆಯೋದು ಹೇಗೆ ಅಂದರೆ ಅರ್ಧ ಕಾಲ ಒಬ್ಬರ ಗರ್ಭದಲ್ಲಿ ಅರ್ಧ ಕಾಲ ಇನ್ನೊಬ್ಬರ ಗರ್ಭದಲ್ಲಿ ಉಳಿತಾ ಕೂತು ಅದಕ್ಕೆ ಸಂಕರ್ಷಣ ಕರ್ಷಣ ಮಾಡಿ ಒಂದು ಗರ್ಭದಿಂದ ಇನ್ನೊಂದು ಗರ್ಭಕ್ಕೆ ಇಟ್ಟದಕ್ಕೆ ಬಲರಾಮ ಅಂತ ಹೆಸರಾಯಿತು. ಸಂಕರ್ಷಣ ಬಲರಾಮನನ್ನ ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಕರ್ಕೊಂಡು ಹೋಗುವುದು ಯೋಗಮಾಯ ಕೆಲಸ ಆಯಿತು. ನಂತರ ಎಂಟನೆಯವನಾಗಿ ನಾನು ಬರ್ತೇನೆ, ನೀನು ಯಶೋಧೆಯ ಮಗಳಾಗಿ ಬಂದು ನನ್ನ ಸ್ಥಾನಕ್ಕೆ ಬಾ ಅಂತ ಇಷ್ಟು ಅಪ್ಪಣೆ ಕೊಟ್ಟ ಸ್ವಾಮಿ. ಹಾಗೆ ವಸುದೇವ ದೇವಕಿಯರ ಮದುವೆಯನ್ನ ಮಾಡಿಸಿ ಕರಕೊಂಡು ಬರುವಂತ ಕಂಸನಿಗೆ ಆಕಾಶವಾಣಿ ಆಯಿತು, ಇವಳ ಎಂಟನೇ ಗರ್ಭ ನಿನ್ನನ್ನು ಕೊಲ್ಲುತ್ತೆ. ದುಷ್ಟರ ಕೈಲಿ ಯಾವಾಗ್ಲೂ ಹೆದರಿಕೆಯೇ, ಮಾಡಿದರೆ ಅಷ್ಟು ಅನುಗ್ರಹ ಮಾಡುತ್ತಾರೆ, ಇಲ್ಲ ಕೊಂದೇ ಬಿಡುತ್ತಾರೆ. ನೋಡಿ, ತನಗೆ ಸಾವಿಗೆ ಕಾರಣ ಅಂತ ಗೊತ್ತಾದರೆ ಎಷ್ಟು ಅದ್ದೂರಿಯಿಂದ ಮದುವೆ ಮಾಡಿದ ಆ ತಂಗಿಯನ್ನ ಕೊಂದು ಬಿಟ್ಟರೆ ಆಯ್ತಲ್ಲ, ಇವಳಿಗೆ ಎಂಟನೇ ಗರ್ಭ ಮುಂದೆ ಬರೋದು ಇವಳಿದ್ರೆ ಅಲ್ಲ, ಇವಳನ್ನೇ ಕೊಂದು ಬಿಟ್ಟರೆ ಆಯಿತು ಅಂತ ಕಡ್ಡೆ ಎತ್ತಿದ. ಅವಾಗ ವಸುದೇವ ಸಾಂತ್ವನ ಮಾಡಿ, ಹೀಗೆ ಮಾಡಬೇಡ, ದೊಡ್ಡ ವಂಶದಲ್ಲಿ ಬಂದವ ನೀನು, ಅಂತವ ನೀನು, ಶ್ಲಾಘನೀಯ ಗುಣ, ಒಳ್ಳೆ ಗುಣ ನಿನ್ನದು. ಹೇಳಿಕೊಟ್ಟು ಶತ್ರುವಿನ ಕೈಯಲ್ಲಿ ಸಿಕ್ಕಿದಾಗ ಹೊಗಳುವುದು ಒಳ್ಳೆ ಆಯುಧ ಅಂತ ಹೊಗಳಿದ್ರು. ಹೊಗಳಿ ಹೊಗಳಿ ಕೊನೆಗೆ ಸರಿ ನಿಮ್ಮನ್ನ ಬಿಡ್ತಾ ಇದ್ದೇನೆ, ಮಕ್ಕಳನ್ನು ಕೊಡಬೇಕು ಆಯಿತು, ಒಪ್ಪಿಕೊಂಡು ಸೆರೆಯಲ್ಲಿ ಇಟ್ಟರು. ಮೊದಲನೇ ಮಗನ ಕೊಟ್ಟ ವಸುದೇವ ಕೊಟ್ಟ ಕೂಡಲೇ ಸಂತೋಷಪಟ್ಟ, ಬಿಟ್ಟ. ನಾರದರು ಓಡಿ ಬಂದ್ರು, ಎಂತ ಕೆಲಸ ಮಾಡಿದ್ದೀಯಾ ಅಂದ್ರು. ಅದಕ್ಕೆ ಮಗನನ್ನು ಕೊಂದ ಮತ್ತು ಅವರ ಸೆರೆಯಲ್ಲಿ ಇಟ್ಟ. ಹಾಗೆ ಆರು ಜನ ಮಕ್ಕಳನ್ನು ಕೊಂದಾಯಿತು. ಏಳನೆಯದು ಗರ್ಭಸ್ರಾವ ಆಯಿತು. ಎಂಟನೆಯದು ಸ್ವಾಮಿ ಪ್ರಾದುರ್ಭೂತನಾದ, ಗರ್ಭದಲ್ಲಿ ತನ್ನ ತೇಜಸ್ಸನ್ನು ನಿಲ್ಲಿಸಿದ, ಬ್ರಹ್ಮದೇವರು ಸ್ತೋತ್ರ ಮಾಡಿದರು, ಪ್ರಕಟನಾದ ಸ್ವಾಮಿ. ಶಂಖ ಚಕ್ರಾದಿಗಳನ್ನು ಧಾರಣೆ ಮಾಡಿಕೊಂಡು ಆಭರಣಗಳಿಂದ ಪ್ರಕಟನಾದ, ಆದ ಸ್ವಾಮಿ ಅನುಗ್ರಹ ಮಾಡಿ ಮಗುವಾಗಿ ಮಲಗಿದ. ಮಲಗಿದವನನ್ನ ತಲೆಗೆ ಹೊತ್ತುಕೊಂಡ ವಸುದೇವ. ದೇವರನ್ನ ತಲೆಗೆ ಹೊತ್ತುಕೊಂಡ್ರೆ ಏನಾಗುತ್ತೆ? ಸಂಕೋಲೆ ಬಿಟ್ಟು ಹೋಗುತ್ತೆ. ಅದೇ ಹೇಳ್ತಾರೆ, ನಾವು ದೇವರನ್ನ ತಲೆಗೆ ಹೊತ್ತುಕೊಂಡ್ರೆ ನಮ್ಮ ಸಂಕೋಲೆ ಬಿಟ್ಟು ಹೋಗುತ್ತೆ. ಅಸುರರೆಲ್ಲ ಮಲಗಿ ಬಿಟ್ರಂತೆ. ನಮ್ಮೊಳಗೂ ಅಸುರರಿರ್ತಾರೆ. ದಾಸರು ಹೇಳುತ್ತಾರೆ, ಎಷ್ಟು ದಿವಸಗಳಾಯಿತೋ ಬೀಜ ಮುದ್ರೆಯ ಮಾಡಿ ವಾಸವಾಗಿದ್ದರೂ ದುರುಳಲಲ್ಲಿ ಅಂತ ಹೇಳ್ತಾರೆ. ಅಂತ ದುಷ್ಟರು ಎಲ್ಲರೂ ನಮ್ಮಲ್ಲಿ ಕೂಡ ಮಲಗಿ ಬಿಡುತ್ತಾರೆ. ನಾವು ದೇವರನ್ನ ತಲೆಗೆ ಹೊತ್ತುಕೊಂಡ್ರೆ ಹೊರಗೆ ಬರ್ತಾ ಇದ್ದಾರೆ. ಅಷ್ಟಮಿ ರಾತ್ರಿ ಆತ ಹುಟ್ಟಿದ್ದೆ 11:20 or 26 ಹುಡ್ತಾನೆ ಮಹಾನುಭಾವ. 11:00 ಏನು ಕಗ್ಗತ್ತಲು, ಏನು ಕಾಣತಾ ಇಲ್ಲ. ಹೊರಗೆ ಬರ್ತಾ ಇದ್ದಾರೆ, ಯಾರು ಹಿಂದೆ ಬರ್ತಾರೋ ಅಂತ ಹೆದರಿಕೆ. ತಲೆಯ ಮೇಲೆ ಚಿಕ್ಕ ಕೂಸು, ಆ ಕೂಸನ್ನು ಹಿಡ್ಕೊಂಡು ಬರುವಾಗ ಏನು ಕಾಣತಾ ಇಲ್ಲ. ಮಳೆ ಒಂದು ನಮಗೆ ತುಂಬಾ ಕಷ್ಟ ಇರುವಾಗಲೇ ಎಲ್ಲ ತೊಂದರೆಗಳು ಬರುತ್ತೆ. ಅವಾಗೆ ಕರೆಂಟ್ ಕಟ್ ಆಗುತ್ತೆ, ಅವಾಗೆ ಮಳೆ ಶುರುವಾಗುತ್ತೆ, ಎಲ್ಲ ಅವಾಗೆ ಆಗುತ್ತೆ. ಅಲ್ಲಿ ಶುರುವಾಗಿದೆ, ಕರೆಂಟೇ ಇಲ್ಲ, ಎಲ್ಲಿರಬೇಕು? ರಾತ್ರಿ ಅಷ್ಟೇ ಅಲ್ಲ, ಒಳ್ಳೆ ಮಳೆ ಬರ್ತಾ ಇದೆ. ಶೇಷದೇವರು ಚಕ್ರ ಹಿಡಿದ್ರು, ಬೆಳಕು ಬೇಕಲ್ಲ ಹಾದಿಗೆ. ದೇವರಿಗೆ ಬೇಕಾಗಿಲ್ಲ, ವಸುದೇವನಿಗೆ ಬೇಕಾಗಿತ್ತು. ಅದಕ್ಕೆ ತಮ್ಮ ಪಣದ ಮೇಲಿರುವಂತ ಏನು, 1,000 or 2,000 ಪಣದಲ್ಲಿರುವ ರತ್ನಗಳಿಂದ ಬೆಳಕು ಚೆಲ್ಲಿದ್ರು. ಬ್ಲಡ್ ಲೈಟ್ ಇದ್ದಂಗೆ ಎಷ್ಟು ಚೆನ್ನಾಗಿ ಬೆಳಕು ಬಂತು ಅಂತ ಹೇಳ್ತಾರೆ. ಆ ಬೆಳಕಿನಲ್ಲಿ ಹೋಗ್ತಾ ಇದ್ದಾರೆ. ಅದು ಚಿತ್ರಣೆ ಮಾಡಿಕೋಬೇಕು. ಆಚಾರ್ಯರು ತುಂಬಾ ಚೆನ್ನಾಗಿ ಕೊಡ್ತಾರೆ. ಒಂದ್ಸಲ ಮನಸ್ಸರಿಗೆ ಕಲ್ಪನೆ ಮಾಡಿಕೊಳ್ಳಿ, ಯಾರೂ ಇಲ್ಲ, ಏಕಾಂತ ನಿರ್ಜನ ಪ್ರದೇಶ, ಹೊರಟು ಹೋಗ್ತಾ ಇದ್ದಾರೆ. ಎಲ್ಲ ಸುತ್ತು ಕತ್ತಲು, ದೊಡ್ಡ ದೀಪದ ತೇಜವೇ ಬಂದಂತೆ ಬರ್ತಾ ಇದೆ. ಕೃಷ್ಣನ ಕರ್ಕೊಂಡು ಬರ್ತಾ ಇದ್ದಾರೆ. ಯಮುನಾ ನದಿ ಹೋಳಾಗಿ ಬೀಳ್ತಾ ಇದ್ದಾಳೆ. ದೊಡ್ಡದು ಯಮುನಾ ನದಿ ನೋಡಬಹುದು ನೀವು, ಇಬ್ಬರು ಮನುಷ್ಯರ ಆಳ ಇರುತ್ತೆ ಅಂತ ನದಿ ಮೊಣಕಾಲಿಗೆ ಬಂತು. ನಮಗೂ ದೇವರ ತಲೆಗೆ ಹೊತ್ತುಕೊಂಡ್ರೆ ಈ ಸಂಸಾರ ಸಮುದ್ರ ಮೊಣಕಾಲಿಗೆ ಬರುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಬಂದು ಯಶೋಧಾದೇವಿಯ ಗರ್ಭದಿಂದ ಹೊರಬಂದಕ್ಕೂ ಶಿಶು ನಿದ್ದೆ, ಯಾರು ನಿದ್ರಾಭಿಮಾನಿ, ತಮೋಗುಣ ಅಭಿಮಾನಿ ದುರ್ಗಾದೇವಿ ನಿದ್ದೆ ಕೊಟ್ಟಿದ್ಲು. ಯಾವ ಮಗು ಹುಟ್ಟಿತ್ತು ಎಂಬ ಎಚ್ಚರವೂ ಇಲ್ಲದಷ್ಟು ನಿದ್ದೆ ಕೊಟ್ಟಿದ್ಲು. ತಾನು ಅದಲು ಬದಲು ಮಾಡಿ ದುರ್ಗೆಯನ್ನು ಮಾತ್ರ ಎತ್ತುಕೊಂಡಾಗ ಸಂಕೋಲೆಗಳು ಬರಲಿಕ್ಕೆ ಶುರುವಾಯಿತು. ದೇವರನ್ನು ಬಿಟ್ಟು ದುರ್ಗೆಯನ್ನ ಕರ್ಕೊಂಡ್ರೆ, ದುಡ್ಡನ್ನು ಮಾತ್ರ ತಗೊಂಡ್ರೆ ನಿದ್ದೆ ಬರುತ್ತೆ, ಸಂಕೋಲೆಯೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಕರ್ಕೊಂಡು ಬಂದ್ರು. ಇಲ್ಲಿ ವಿಶೇಷ ಏನು ಅಂದರೆ, ಮಥುರಾಪಟ್ಟಣಕ್ಕೆ ನಂದಗೋಕುಲ ತುಂಬಾ ದೂರ. ಇಲ್ಲಿ ದೇವ ಯಶೋಧಾದೇವಿಗೆ ಬಯಕೆಯನ್ನ ಕೊಟ್ಟು, ಆ ತುಂಬಿದ ಗರ್ಭಿಣಿಗೆ ನಾನು ಯಾತ್ರೆ ಮಾಡುತ್ತೇನೆ, ನಿಮ್ಮ ಜೊತೆಗೆ ಬರ್ತೇನೆ ಅಂತ ಬಯಕೆ ಕೊಟ್ಟು ಕರ್ಕೊಂಡು ಬಂದ. ಆ ದಡದಲ್ಲಿ ನಿಲ್ಲಿಸಿದ. ಹೀಗೆ ಎಲ್ಲ ಭಗವಂತ ಮಾಡಿಸಿಕೊಟ್ಟ. ನನ್ನ ಗೋಪ ಕಂಪ ಕಟ್ಟಲಿಕ್ಕೆ ಬಂದು ವಸುದೇವರನ್ನ ನೋಡ್ಲಿಕ್ಕೆ ಬಂದರೆ ಹೇಳಿದ ವಸುದೇವ, ಮಗು ಜಾಗ್ರತೆ, ಕಂಸನ ಉಪಡ ಶುರು ಆಗುತ್ತೆ, ಇನ್ನ ಸ್ವಲ್ಪ ಜಾಗ್ರತೆಯಾಗಿ ನೋಡಿಕೊಳ್ಳಿ, ಗುಟ್ಟಾಗಿ ದೇವರನ್ನು ನೋಡಿಕೊಳ್ಳಿ ಮಗುವನ್ನ. ನಮ್ಮಲ್ಲೂ ಕೂಡ ತತ್ವಜ್ಞಾನ ಹುಟ್ಟಿದರೆ ಆ ತತ್ವಜ್ಞಾನ ಗುಟ್ಟಾಗಿರಬೇಕು, ಯಾರಿಗೂ ತೋರಬಾರದು. ಯಾಕೆ? ಕಂಸನ ಕಾಟ ಶುರುವಾಗುತ್ತೆ. ಕಂಸ ಅಲ್ಲಿ ಸತ್ತ ಇಲ್ಲಿ ಬದುಕಿದ್ದಾನೆ, ಅಹಂಕಾರ ಅಭಿಮಾನಿ ಅವ. ಅದಕ್ಕೆ ತತ್ವಜ್ಞಾನ ಚೂರು ಬಂದರೆ ಸಾಕು, ಈ ಅಹಂಕಾರದ ಕಾಟ ಶುರುವಾಗುತ್ತೆ. ಏನಂತ, ಮೊದಲೇ ಕಾಟ, ನಾನೇ ತತ್ವಜ್ಞಾನಿ ಎಂಬ ಅಹಂಕಾರ ಬರುತ್ತೆ. ಆ ರೀತಿಯಾಗಿ ಈ ಕಾರಣೇಯ ಕಂಸನ ಕಾಟ ಶುರುವಾಗುತ್ತೆ, ಗುಡ್ಡಾಗಿ ಉತ್ಸವ ಮಾಡಿ ಎಂದ್ರು. ಅದಕ್ಕೆ ಕೃಷ್ಣನ ಹುಟ್ಟುಹಬ್ಬ ನಡೆಯುತ್ತಾ ಇದೆ, ಗರ್ಗಾಚಾರ್ಯರು ಬರ್ತಾ ಇದ್ದಾರೆ, ಬಲ ರಾಮ ಅಂತ ದೊಡ್ಡವನಿಗೆ ಹೆಸರಿಟ್ಟು ಬಲವಂತ ಎಲ್ಲರಿಗೂ ಸಂತೋಷ ಕೊಡುತ್ತಾನೆ. ರಮಯ ಕೀತಿ ರಾಮ, ಇವನಿಗೇನು ಹೆಸರಿಡಬೇಕು, ಎಲ್ಲಾ ಹೆಸರು ಇವನದ್ದೇ. ಯಾರು ಕೃಷ್ಣನಿಗೆ ಹೇಳಿದರು, ಆದರೆ ಅದರಲ್ಲೇ ಒಂದು ಹೆಸರನ್ನ ಆರಿಸಿದರು, ಎಲ್ಲಾ ಇವನದ್ದೇ. ಮುಖ್ಯತಃ ಸರ್ವಶಕ್ತ ಇಷ್ಟ ವಾಚ್ಯಯೇಕೋ ಜನಾರ್ದನ, ಭಗವಂತನಿಗೆ ಹೆಸರಿಟ್ಟು ಕೃಷ್ಣ ಅಂತಿಟ್ರು. ಯಾಕಪ್ಪ ನಿಮಗೆ ಕೃಷ್ಣ ಅಂತಿಟ್ರು? ಆತನೇ ಹೇಳಿಕೊಂಡ ಶ್ರೀನಿವಾಸ ಕಲ್ಯಾಣದಲ್ಲಿ, ನಾನು ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ದೆ ಅದಕ್ಕೆ ಕೃಷ್ಣ ಅಂತಿಟ್ಟು, ಕಪ್ಪಾಗಿದ್ದೆ ಅದಕ್ಕೆ ಕೃಷ್ಣ ಅಂತಿಟ್ಟು. ಅಷ್ಟೇ ಅಲ್ಲ, ಎಲ್ಲರ ಮನಸ್ಸನ್ನ ಕರ್ಷತಿ ಸೆಳೆದು ಬಿಡ್ತಾ ಇದ್ದೆ ಅದಕ್ಕೆ ಕೃಷ್ಣ ಅಂತಿಟ್ಟು, ಎಲ್ಲರ ಪದಾರ್ಥ ಕೊತ್ತು ತರ್ತಾ ಇದ್ದೆ ಅದಕ್ಕೆ ಕೃಷ್ಣ ಅಂತಿಟ್ಟು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ನಮ್ಮನ್ನೇ ಸೆಳೆದು, ನಮ್ಮ ಪದಾರ್ಥಗಳು ಸೆಳೆದು, ಪದಾರ್ಥಗಳ ಮೂಲಕ ಪಾಪಗಳೆಲ್ಲ ಸೆಳೆದು, ಪಾಪಗಳ ಸೆಳೆಯುವ ಮೂಲಕ ನಮ್ಮನ್ನು ಸೆಳೆದು ಮೋಕ್ಷಕ್ಕೆ ಕರಕೊಂಡು ಹೋಗ್ತಾನಾದ್ದರಿಂದ ಈತನಿಗೆ ಕೃಷ್ಣ ಅಂತ ಹೆಸರಿಟ್ಟರು. ಚೇಷ್ಟೆ ಶುರು ಮಾಡುತ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿದ್ದಾನೋ ಮಗು, ನಮ್ಮ ಮಕ್ಕಳೇ ಎಷ್ಟು ಚೆನ್ನಾಗಿರ್ತಾರೆ. ಇನ್ನು ಕೃಷ್ಣ ಹೇಳಬೇಕು, ಸುಂದರ ಮುಖ, ಚಿಕ್ಕ ಚಿಕ್ಕ ಕೂದಲು ಬರ್ತಾ ಇದೆ, ತುಟಿ ಬಿಚ್ಚಿ ನಕ್ಕರೆ ಸಾಕು, ಎಲ್ಲರಿಗೂ ಕಲಸತ್ರಿ ಇಟ್ಟಂತೆ ಆಗ್ತಾ ಇದೆ, ಆನಂದ ಪಡ್ತಾ ಇದ್ದಾರೆ. ಎಲ್ಲರಿಗೂ ತೊಂದರೆ ಗೋಪಿಕಾ ಸ್ತ್ರೀಯರಿಗೆ. ಏನಪ್ಪ ಅಂದರೆ, ಮನೆ ಕೆಲಸ ಬಿಡ್ಲಿಕ್ಕಿಲ್ಲ, ಕೃಷ್ಣನ್ನ ಬಿಡ್ಲಿಕ್ಕಿಲ್ಲ. ಚೂರು ಓಡುತ್ತಾರೆ, ಕೆಲಸ ಮಾಡುತ್ತಾರೆ, ಮತ್ತೆ ಓಡಿ ಬರ್ತಾರೆ, ಮತ್ತೆ ಮನೆಯಲ್ಲಿ ಕೂಗ್ತಾರೆ, ಮತ್ತು ಓಡುತ್ತಾರೆ. ಹಾಗಾಗ್ತಾ ಇದೆ. ಕೃಷ್ಣನ ಸುತ್ತ ಸೇರೋದೇ ಕೆಲಸ, ಆ ಕೃಷ್ಣನ ಆಡಿಸೋದೇ ಕೆಲಸ, ಕೃಷ್ಣನಿಗೆ ಒಂದೇ ಕೆಲಸ, ಅವರು ಕೇಳಿದಾಗೆಲ್ಲ ಕೈಯನ್ನ ಬೇಗವಾಗಿ ಬೀಸ್ತಾ ಇರೋದು. ಚಪ್ಪಾಳೆ ತಟ್ಟಯ್ಯ ಅಂದ್ರೆ ಚಪ್ಪಾಳೆ ತಟ್ತಾ ಇದ್ದಾನಂತೆ, ನಗತಾ ಇದ್ದಾನಂತೆ. ಅದು ಚೆನ್ನಾಗಿ ನಾಟಕ ಆಡ್ತಾನೆ ಸ್ವಾಮಿ. ಆ ರೀತಿಯಲ್ಲಿ ಅವ್ರು ನೋಡಿ ದಾಸರು ಪ್ರಾಯಶಃ ಹೇಳುತ್ತಾರೆ, ತೋಳನ್ನಾಡಿ ಮನ್ನಾರು ಕೃಷ್ಣ ತೋಳನ್ನಾಡಿ ಅಂತ. ಚಿಕ್ಕ ಮಕ್ಕಳು ಕಾಲಲ್ಲಿ ಇನ್ನ ಶಕ್ತಿ ಬರಲಿಕ್ಕೆ ಮೊದಲು ಕೈಯಿಂದ ಚೆನ್ನಾಗಿ ಬೀಸ್ತಾ ಇರ್ತಾರೆ. ಆ ರೀತಿಯೆಲ್ಲ ನೋಡಿದನಂತೆ. ಅಷ್ಟು ಯಾಕೆ ಕೃಷ್ಣನ ಕುರಿತು ವರ್ಣನೆ ಮಾಡುತ್ತಾರೆ, ತನ್ನ ತುಟಿಯನ್ನ ತೆಗೆದು ಅವರು ಶಬ್ದ ಮಾಡುತ್ತಾ ಆ ನೊರೆ 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 ಈ ಎಂಜಲು ಸುರಿಸ್ತಾ ಇರ್ತಾರೆ. ಚಿಕ್ಕ ಮಕ್ಕಳು ಬಹಳ ಚೆನ್ನಾಗಿರುತ್ತೆ. ಆ ರೀತಿ ಮಾಡ್ತಾ ಇದ್ದಾನಂತೆ. ಯಾರಿಗೂ ಅವರನ್ನ ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದ್ದಾನೆ. ಕರೀತಾನೆ, ಹಿಡಿತಾನೆ. ಚಿಕ್ಕ ಮಕ್ಕಳು ಹಿಡಿದ್ರೆ ಬಹಳ ಕಷ್ಟ ಬಿಡಿಸ್ಕೊಳ್ಳೋದು. ಅದು ಚೂರು ಗಡ್ಡಾದಾಡಿ ಇದ್ದವರನ್ನ ಹಿಡಿದು ಬಿಡ್ತಾರೆ, ಅವರು ಬಿಡಿಸ್ಕೊಳ್ಳೋದೇ ಕಷ್ಟ. ಅಷ್ಟು ಹಿಡಿದು ಬಿಡುತ್ತಾರೆ, ಅಷ್ಟು ಆಟ ಆಡತಾ ಇದ್ದಾನೆ. ಇಲ್ಲಿ ನೋಡಬೇಕಾಗಿದ್ದೊಂದೇ, ನಮ್ಮ ಮಕ್ಕಳು ಆಡ್ತಾರೆ, ಆತ ಆಡಿದ್ದಾನೆ, ಯಾಕಷ್ಟು ಪ್ರಾಮೀಣ್ಯಪ್ಪ? ನೀವೆಲ್ಲ ಸೇರಿ ರಾತ್ರಿ ಹೊತ್ತು ಮನೆಗೂ ಹೋಗದೆ ಎಂತಾಯ್ತು? ಇನ್ನ ಈ ಕೃಷ್ಣನ ಲೀಲೆ ಕೇಳಬೇಕಾ ಅಂದ್ರೆ, ಅದನ್ನ ಲೀಲಾ ಅಂತ ಯಾಕಂದ್ರು ಗೊತ್ತೋ? ನಾವಿದ್ದೆ ದೊಡ್ಡವರಾಗಿದ್ದೆ, ಬುದ್ಧಿ ಮೆಚೂರ್ ಆಗಿದೆ. ಯಾರಾದರೂ ಒಬ್ಬ ಯೋಗಿಗಳು ಬಂದು ನಮ್ಮ ಶರೀರ ಮಾತ್ರ ಚಿಕ್ಕ ಮಗುವಂತೆ ಮಾಡಿ ನೀವು ಹೋಗಿ ಆಟ ಆಡಿ ಅಂದ್ರೆ, ದೊಡ್ಡಲ್ಲಿ ಆಟಾಡ್ಲಿಕ್ಕೆ ಆಟಾಡ್ಲಿಕ್ಕಾಗತ್ತಾ? ಆಡ್ಲಿಕ್ಕಾಗಲ್ಲ, ಶರೀರ ಚಿಕ್ಕದಾಗಲಿ ಅಂತೆ, ಬುದ್ಧಿ ದೊಡ್ಡದೆ. ಮುದಿಯಂತೆ ಕೂತಿರ್ತೇವೆ ನಾವು, ಎಲ್ಲ ಅಂದ್ಕೊಳ್ತಾರೆ ಚಿಕ್ಕ ಮಗು ಮುದಿಯಂತೆ ಕೂತಿದೆಲ್ಲ ಅಂತ ಅಂದ್ಕೋಬೇಕು. ಹಾಗಿರುತ್ತೆ ನಮ್ಮ ಪರಿಸ್ಥಿತಿ. ಆದರೆ ನಮಗೆ ಇದ್ದ ವೈರಾಗ್ಯ ಇದೆ ಈ ಆಟಗಳ ಮೇಲೆ, ಎಲ್ಲರ ಸೇರೋದರ ಮೇಲೆ. ಜಗತ್ತಿಗೆ ವೈರಾಗ್ಯ ಮೂರ್ತಿಗಳು, ಮುಖ್ಯ ಪ್ರಾಣ ದೇವರು ಅವರ ಅಪ್ಪ ನಮ್ಮ ಸ್ವಾಮಿ, ಆತನ ವೈರಾಗ್ಯ ಎಂತಹದ್ದು? ಆತ ಚಿಕ್ಕ ದೇಹ ಧಾರಣೆ ಮಾಡಿ ಎಷ್ಟು ಆಡಿದ ಅಂದ್ರೆ ಯಾರಿಗೂ ಸಂಶಯ ಬಾರದಷ್ಟು ಆಡಿದ. ಅದಕ್ಕೆ ಹೇಳ್ತಾರೆ, ಆತನ ಲೀಲೆಗಳನ್ನ ಯಾರು ಸ್ಮರಣೆ ಮಾಡುತ್ತಾರೋ ಅವರಿಗೆ ಮೋಕ್ಷವೇ ಬರುತ್ತೆ ಅಂತ ಹೇಳ್ತಾರೆ. ಹೌದಾ? ಅಂದರೆ ಅವರ ಮಗನ ಲೀಲೆಗಳನ್ನ ಸ್ಮರಣೆ ಮಾಡಿದರೆ ಮೋಕ್ಷ ಬರುತ್ತಂತೆ, ಅವರ ಲೀಲೆಗಳು ಸ್ಮರಣೆ ಮಾಡದೆ ಬರಲ್ಲವೋ? ಗಮನಾಥರ ಸಂಕಟಾದಿ ಲೀಲಾ ಸ್ಮೃತಿ ಮಾತ್ರೇನ ಭವಾಪ ವರ್ಗ ಧಾತ್ರೀ. ಮಧ್ವಾಚಾರ್ಯರು ನಡೆದಂತು ನುಡಿದಂತು ಏನು ಲೀಲೆಗಳಿವೆ ಅವು ಸ್ಮರಣೆ ಮಾಡಿದ್ರೆ ಸಾಕಂತೆ ಮೋಕ್ಷ ಬಂದು ಬಿಡುತ್ತೆ. ಅಂತಹದ್ದು ದೇವರ ಲೀಲೆಗಳು ಸ್ಮರಣೆ ಮಾಡಿದ್ರೆ ಹೇಗಾಗುತ್ತೆ? ಆ ಲೀಲೆಗಳನ್ನ ನಾಳೆ ನೋಡೋಣ. ಶ್ರೀಕೃಷ್ಣ.